अस्तु मयतः तादात्म्ये शक्तिः तत्त्वविकारार्थतां परित्यज्य तद्ग्रहणे को हेतुः इति चेदुच्यते. ಆಯಿತು, ಮಯಟ್ಟಿಗೆ ಮೂರರ್ಥ ಇರಬಹುದು, ಅದರಲ್ಲಿ ತಾದಾತ್ಮ್ಯ ಅರ್ಥನೂ ಇರಬಹುದು, ಆದರೆ ಇಲ್ಲಿ ವಿಕಾರಾರ್ಥತ ಯಾಕೆ ತಗೊಳ್ಬಾರ್ದು ಅಂತ ಕೇಳ್ತಾನೆ. ಇತಿ ಚೇದುಚ್ಯತೆ ವಿಕಾರಾರ್ಥತಾ ಗ್ರಹಣೇ ಮಾಮೇಭ್ಯ ಪರಂ ಇತ್ಯತ್ರ ಗುಣಕಾರ್ಯೇಭ್ಯ ಭಗವತಃ ಪರತ್ವ ಮುಕ್ತಂ ಶಾನ್ನತು ಗುಣೇಭ್ಯ. ಆದ್ರೆ ವಿಕಾರಾರ್ಥ ಮಾಡ್ಕೊಂಡ್ಬಿಟ್ರೆ ಮಾಮೇಭ್ಯ ಪರಂ ಅಂತ ಹೇಳಬೇಕಾದ್ರೆ ಗುಣಕಾರ್ಯಗಳಿಂದ ಪರಮಾತ್ಮ ಬೇರೆ ಅಂತಾಯ್ತದೆ ಹೊರತು ಮೇಲೆ ಅಂತಾಗೋದಿಲ್ಲ. ಅತಃ ತತ್ ಸಂಗ್ರಹಾಯ ತಾದಾತ್ಮ್ಯಾರ್ಥತಾ ಗ್ರಹಣಂ ಏವಂ ತರ್ಹಿ ಗುಣೇಭ್ಯಃ ಏವ ಪರತ್ವ ಮುಕ್ತಂ ಸ್ಯಾನ್ನತು ಗುಣಕಾರ್ಯ ಸಮಮಿತ್ಯತಃ ಸಿದ್ಧಂಚ ಇತಿ ಸಿದ್ಧಂ ಪ್ರಮಿತಂ. ಅದಕ್ಕೆ ಹೇಳಿ ಸಿದ್ಧಂಚ ಕಾರ್ಯಸ್ಯಾಪಿ ತಾದಾತ್ಮ್ಯಂ, ಕಾರಣ ಕಾರ್ಯಗಳಲ್ಲಿ ತಾದಾತ್ಮ್ಯ ಇರೋದ್ರಿಂದ ಪರಮಾತ್ಮ ಗುಣಮಯ ಅಂತ ಹೇಳಿದ್ರು ಒಂದೇ, ಗುಣಪೂರ್ಣ ಅವನೇ, ಗುಣಿ ಅಂತ ಹೇಳಿದ್ರು ಒಂದೇನೆ. ಸಿದ್ಧಂ ಪ್ರಮಿತಂ, ಸಿದ್ಧಂ ಶಬ್ದಕ್ಕೆ ಪ್ರಮಿತ ಅಂತ ಅರ್ಥ. ತತಶ್ಚ ಗುಣಾತ್ಮಕೈರಿತ್ಯುಕ್ತೆ ಗುಣಾನಾಂ ತತ್ ಕಾರ್ಯಾಣಾಂಚ ಉಪಾದಾನೇ ಸತಿ ಉಭಯಪರತ್ವ ಮುಕ್ತಂ ಭವತಿ. ತತಶ್ಚ ಗುಣಾತ್ಮಕೈ ಇತ್ಯುಕ್ತೆ ಗುಣಾನಾಂ ತತ್ ಕಾರ್ಯಾಣಾಂಚ ಉಪಾದಾನೇ ಸತಿ ಉಭಯಪರತ್ವ ಮುಕ್ತಂ ಭವತಿ. ಆ ರೀತಿ ಹೇಳಿದ್ರಿಂದ ಗುಣಗಳ ಕಾರ್ಯ ಇವೆಲ್ಲ, ಅದರ ಗುಣಗಳ ಮೇಲೆ ಲಕ್ಷ್ಮೀನಾರಾಯಣರಿದ್ದಾರೆ, ಅವರಿಬ್ಬರಿಗೂ ಸಹ ಇದರ ಲೇಪ ಇಲ್ಲ, ಇಷ್ಟೆಲ್ಲ ಅರ್ಥ ಬರೋದ್ರಿಂದ ತಾದಾತ್ಮ್ಯ ಅರ್ಥನೇ ತಗೊಳ್ಳೋದು ಮುಖ್ಯವಾದದ್ದು ಅಂತ ಸಮರ್ಥನೆ ಮಾಡಿದರು. ಮೂರರ್ಥಗಳು ಸಂಭಾವಿತ ಆಗಿದ್ದಾಗ ತಾದಾತ್ಮ್ಯಾರ್ಥನೆ ಯಾತ್ರ ತಗೊಂಡ್ರೆ ಎಂಬುದಕ್ಕೆ ಇಷ್ಟೆಲ್ಲ ಕಾರಣ. ಏನೋ ಗುಣಿ ಅಂದ್ರೆ ಒಂದೇ, ಗುಣಪೂರ್ಣ ಅಂದ್ರೆ ಒಂದೇ, ಗುಣ ಹೊಂದಿರೋನು ಗುಣಿ, ಗುಣಗಳನ್ನು ತುಂಬಿದವನು ಗುಣಪೂರ್ಣ, ಬೇರೆ ರೀತಿಯಲ್ಲಿ ಹೇಳಿದ್ದಷ್ಟೇ ಹೊರತು ಅರ್ಥ ಒಂದೇ. ಕಾರ್ಯ ಧರ್ಮ ತಾದಾತ್ಮ್ಯಂ ಕಾರ್ಯಧರ್ಮಾದೇಹೆ ಕೊಟೇಶನ್ ಕೊಟ್ರು. ಕಾರ್ಯದ್ರವ್ಯಸ್ಯ ಉಪಾದಾನೇನ ಗುಣ ಕ್ರಿಯಾ ಜಾತಿ ಪೂರ್ವಾಣಾಂ ಧರ್ಮಾಣಾಂ ಗುಣ್ಯಾದಿಭಿರಿತ್ಯರ್ಥಃ. ಕಾರ್ಯದ್ರವ್ಯಸ್ಯ ಉಪಾದಾನೇನ, ಒಂದು ಕಾರ್ಯದ್ರವ್ಯ ಇದೆ ಅದು ಗಡಿಗೆ, ಅದಕ್ಕೆ ಉಪಾದಾನ ಯಾವುದು, ಮಣ್ಣು, ಅದರ ಗುಣ ಕ್ರಿಯಾ ಜಾತಿ ಪೂರ್ವಾಣಾಂ ಧರ್ಮಾಣಾಂ ಗುಣ್ಯಾದಿಭಿರಿತ್ಯರ್ಥ. ಗುಣಿ ಮತ್ತು ಗುಣ ಅವೆರಡಕ್ಕೂ ಏನು ಸಂಬಂಧ ಉಂಟು ಅಂದರೆ ತಾದಾತ್ಮ್ಯ ಇದೆ ಅಂತ ಹೇಳಿದರು. ತಾದಾತ್ಮ್ಯ ಅಂದರೆ ಅಭೇದ, ಅದೆಲ್ಲ ಹಿಂದೆ ಹೇಳಿದ್ದಾರೆ ಈಗಾಗಲೇ, ಅಭೇದ ಎಂಥದ್ದು ಅಂತ ಹೇಳಿದ್ದಾರೆ. ಭಾವಶಬ್ದಸ್ಯ ಅನೇಕಾರ್ಥತ್ವಾತಸ್ಯ ವಿವಕ್ಷಿತಮರ್ಥ ಮಹಾಭಾವೈರಿತಿ. ಭಾವಶಬ್ದಕ್ಕೆ ಅನೇಕ ಅರ್ಥ ಇದೆ ಇಲ್ಲಿ. ತ್ರಿಭಿ ಗುಣಮಯೈ ಭಾವೈಹಿ ಅಂತ ಪದ ಇದೆ. ಭಾವೈಹಿ ಶಬ್ದಕ್ಕೆ ಏನರ್ಥ ಅಂದರೆ ಪದಾರ್ಥೈಹಿ, ಭಾವಶಬ್ದಕ್ಕೆ ಪದಾರ್ಥ ಅಂತ ಅರ್ಥ. ಮನೋಭಾವ ಅಲ್ಲಿ ಅರ್ಥ ಬೇರೆ ಆಯಿತು, ಭಾವನೆ ಅಲ್ಲಿ ಅರ್ಥ ಬೇರೆ ಆಯಿತು, ಗೊತ್ತಾಯ್ತಾ. ಇತಿ ಭಾವ ಅಲ್ಲಿ ಅರ್ಥ ಬೇರೆ ಆಯಿತು, ಇಲ್ಲಿ ಭಾವ ಅಂತ ಹೇಳಿದ್ರೆ ಪದಾರ್ಥಗಳು ಅಂತ ಅರ್ಥ. ಏವಂ ಸತಿ ಸರ್ವಪರತ್ವ ಲಾಭಾದಿತಿ ಭಾವ. ಈ ರೀತಿ ಅರ್ಥ ಮಾಡಿಕೊಂಡಾಗ ಸರ್ವಪರತ್ವ, ಜಗತ್ತಲ್ಲಿ ಏನೇನಿದೆ ಲಕ್ಷ್ಮೀನಾರಾಯಣರ ಹೊರತು ಇನ್ನೆಲ್ಲ ಪದಾರ್ಥಗಳಲ್ಲೂ ಏನಿದೆ, ಪ್ರಕೃತಿ, ಪ್ರಕೃತಿಯ ಗುಣಗಳಿವೆ ಅಂತ ಹೇಳಿದ್ರಿಂದ ಸರ್ವ ಅನ್ನೋ ಅರ್ಥ ಬಂತು. ಭಾಷ್ಯಂ ಸರ್ವೇ ಭಾವಾ ದೃಶ್ಯಮಾನ ಗುಣಮಯ ಏತೇವೇತಿ ದರ್ಶಯತಿ ಏಭಿರಿತಿರಿತಿ. ಇವುಗಳಿಂದ ಅಂತ ಪದ ಇದೆ, ಗುಣಮಯೈರ್ ಏಭಿಹಿ ಅನ್ನೋ ಪದ ಇದೆ. ಏಗಳ ಏಭಿ ಅಂದರೆ ಇವುಗಳಿಂದ ಅಂತ ಅರ್ಥ. ಇವುಗಳಿಂದ ಅಂದ್ರೆ ಏನು, ತೋರಿಸಿ ಜಗತ್ತನ್ನೆಲ್ಲ ತೋರಿಸಿ ಪರಮಾತ್ಮ ಹೇಳ್ತಿರೋದ್ರಿಂದ ಸರ್ವೇ ಭಾವಾ ನಮ್ಮ ಕಣ್ಣಿಗೆ ಏನು ಇವು ಅಂತ ಯಾವಾಗ ಹೇಳ್ತೇವೆ ನಾವೀಗ, ಎದುರಿಗೆ ತೋರಿಸೋದನ್ನು ಎಲ್ಲ ಇಡೀ ಜಗತ್ತನ್ನೇ ತೋರಿಸಿ ಹೇಳ್ತಾನೆ. ಇವೆಲ್ಲವೂ ಹಾಗೆ ಗುಣಮಯವಾಗಿರತಕ್ಕಂಥ ಪದಾರ್ಥಗಳಾಗಿವೆ. ಜ್ಞಾನಿ ನಿವೃತ್ತಿ ವ್ಯಾವೃತ್ತ್ಯರ್ಥಂ ಇದಮಿತಿ. ಜ್ಞಾನಿ ವ್ಯಾವೃತ್ತ್ಯರ್ಥ ಚೇತನವನ್ನು ಸ್ವರೂಪವನ್ನು ಬದಲಾಯಿಸ ಅಲ್ಲ ಸೇರಿಸಬಾರದು ಅಂತ ಹೇಳೋದಕ್ಕೋಸ್ಕರ ಇದಂ ಅಂತ ಹೇಳಿದರು. ಚೇತನ ಕಣ್ಣಿಗೆ ಕಾಣೋದಿಲ್ಲ, ಕೇಳೋದೆಲ್ಲ ಯಾವುದು ಇದಂ ಅಂತ ತೋರಿಸಿ ಹೇಳಿದರೆ ಯಾವುದದು ಜಡ ಪದಾರ್ಥ ಅಂತ ಅರ್ಥ. ಸೊ ಏಭಿಹಿ ಈ ಗುಣಗಳಿಂದ ಇದಂ ಈ ಎಲ್ಲ ಬರೀ ಪಂಚಭೂತಗಳಲ್ಲ ಎಲ್ಲ ಇದಂ ಸರ್ವಂ ಅದೇ ಹೇಳಿದರು. ಸರ್ವೇ ಭಾವ ಅಂತ ಹೇಳೋದಕ್ಕೋಸ್ಕರ ಏನು ಕಣ್ಣಿಗೆ ಕಾಣುತ್ತೆ ಅದಿಷ್ಟು ಕೂಡ ಅಂತ ಅರ್ಥ. ಗುಣ ಅದು ಯಾರು ಯಾರ ಕಣ್ಣಿಗೆ ಕಾಣುತ್ತೆ, ಕೃಷ್ಣ ಅರ್ಜುನರ ಕಣ್ಣಿಗೆ ಕಾಣುತ್ತೆ ಭಾರಿ ಸೂಕ್ಷ್ಮ. ಸೊ ಕೂಪ ಬಂಡುಕಳರ್ ಏನಾಗುತ್ತೆ ಸ್ವಲ್ಪ ಕಾಣುತ್ತೆ, ಹಾಗಲ್ಲ ದೇವ್ರಿಗೆ ಕಂಡು ಹೇಳ್ತಾನೆ ಅಂತ ಇಡೀ ಜಗತ್ತು ಸೇರ್ಕೊಂಡಿದೆ ಅಂತ ಅರ್ಥ. ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಆಲ್ ಅಂತ ಹೇಳಿದ್ರೆ ಏನರ್ಥ, ಕಂಟ್ರಿ. ಸ್ಟೇಟ್ ಗೌರ್ಮೆಂಟ್ ಆಲ್ ಅಂದ್ರೆ ಏನರ್ಥ, ಸ್ಟೇಟ್ ಅಷ್ಟೇ. ದೇವರ ಹಾಲ್ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಇಡೀ ವಿಶ್ವ ಅದು. ಅದು ಯಾರು ಹೇಳಿದ ಬಾಯಿಲ ಮಾತು ಬರುತ್ತೆ ಒಂದು ಮುಖ್ಯ. ಗುಣಮಯ ದೇಹಾಧಿಕಂ ದೃಷ್ಟ ಈಶ್ವರ ದೇಹೋಪಿ ತಾದೃಶ ಇತಿ ಮಾಯಾ ಮೋಹಿತ ಇತ್ಯರ್ಥ. ಇವರೆಲ್ಲ ಮಾಯಾ ಮೋಹಿತರಾಗ್ತಾರೆ. ಏನು ಮಾಯಾ ಮೋಹಿತರಾಗ್ತಾರೆ ಅಂದರೆ ಎಲ್ಲ ಪದಾರ್ಥಗಳಲ್ಲೂ ಏನಿದೆ, ಗುಣಗಳಿವೆ. ಗುಣಮಯ ದೇಹಾಧಿಕಂ ಎಲ್ಲರದು, ಅದು ದೇವರು ನೋಡಿದ, ಇವನು ಕೂಡ ಗುಣಮಯನೇ, ಗೊತ್ತಾಯ್ತು. ಯಾಕೆ ಕಂಡು ಬೇರೆ ಪದಾರ್ಥಗಳು ಗುಣಮಯವಾಗಿರೋದ್ರಿಂದ ಕಡೆ ಕಡೆ ಇವರು ಗುಣಮಯನೇ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಇವತ್ತೆಲ್ಲ ಪದಾರ್ಥಗಳು ಕೂಡ ತಣ್ಣಗಿವೆ ಅಂತೇಳಿ ಬೆಂಕಿನೂ ತಣ್ಣಗಿಂದ ಮುಟ್ಟಿದ್ರೆ ಆಗೋ ಹಾಗೆ ಗೊತ್ತಾಯ್ತು. ಅವನೇ ಇದು ಪದಾರ್ಥ ಅದು ಪದಾರ್ಥ, ನೀರು ಸುಡೋದಿಲ್ಲ ಬೆಂಕಿನ ಸುಡೋದಿಲ್ಲ ಅಂತ ಅಂದ್ಕೊಂಡ. ಆದರೆ ಬೆಂಕಿಯ ಗುಣ ಏನದು ಸುಡದೆ. ಸೊ ದೇವರು ಎಂಥವನು? ಗುಣಮಯನಲ್ಲದವನು, ಆ ಗುಣಮಯ ಗುಣಪೂರ್ಣನಾದವನು. ಇವನೇನು ತಿಳ್ಕೊಂಡ? ಈ ಗುಣಮಯ ಅಂತ ತಿಳ್ಕೊಬಿಟ್ಟು. ಯಾವ ಗುಣಮಯ? ಪ್ರಾಕೃತ ಗುಣಮಯ ಅಂತ. ಅದಕ್ಕೆ ಮೋಹಿತರಾಗ್ತಾರೆ. ಯಾಕೆ? ಉಳಿದ್ರೆ ಸಾದೃಶ್ಯದಿಲ್ಲ, ಉಳಿದ್ರೆ ಮನೆಯ ಕಡೆ ಹಾವುಗಳು ವಿಷಯ ಇಲ್ಲ. ಇದು ನಾಗರಾವು ಹಿಡ್ಕೊಂಡ ಬದೀತಾ ಆಯ್ತು. ಎರಡು ಹಾವುಗಳಾದರೂ ಕೂಡ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾಯ್ತಾ? ಅದೇ ರೀತಿನೇ ಈ ಎರಡು ಪದಾರ್ಥಗಳೇ ಆದ್ದರಿಂದ ಎಲ್ಲವೂ ಗುಣಮಯ ಅನ್ನೋ ತಪ್ಪು ಕಣ್ಣು ಒಳಗಾಗಿ ಇದೇ ಮೋಹ ಅಂತ ಹೇಳಿದರು. ಇದು ಮೋಹ, ನಾನು ನಮಗೆ ಮಾಡೋಕ್ಕಾಗದು, ಬೇರೆಯವ್ರು ಮಾಡೋಕ್ಕಾಗೋದೇ ಇಲ್ಲ ಅಂತ ವಾದ ಮಾಡೋದು. ಅವನು ನಾನು ಮನುಷ್ಯ, ಅವನು ಮನುಷ್ಯ, ಅವನಿಗೇನು ಬೇರೆ ಕೋಡ್ ಇದೆ ಅಂತೇಳಿ ಇವತ್ತು ವಾದ ಶುರು ಮಾಡ್ತಾರಲ್ಲ. ಯಾವುದು ನಮಗೆಲ್ಲ ಒಂದೇ ರೀತಿ ಕೊಡಿ, ಏನು ಅರ್ಥ ಏನು ಅದಕ್ಕೆ? ಅದು ವ್ಯತ್ಯಾಸ ಇರಲೇಬೇಕು, ಬೇರೆ ದಾರಿ ಇಲ್ಲ. ತಾದೃಶ ಇತಿ ಮಾಯಾಮೋಹಿತ ಇತ್ಯರ್ಥ. ಇದೇ ಮಾಯಾ. ಒಂದನ್ನು ನೋಡಿ ಅದ್ವೈತಗಳು ಏನು ಮಾಡಿದರು? ಒಂದು ಕಡೆ ಸುಳ್ಳಾಯಿತು ನೋಡಿದರು, ಎಲ್ಲ ಸುಳ್ಳು ಅಂದ್ಬಿಟ್ರೆ ಅಷ್ಟೇ. ಇದು ಹಾಗೇನು ಗೊತ್ತಾಯ್ತಾ? ಅದು ಮೋಹ. ಒಂದು ಕಡೆ ತಪ್ಪಾಗಿದ್ದಿನ್ನ ಇಲ್ಲ, ಮದ್ರಾಸ್ಗೆ ಹೋಗಿದ್ದ ಪಿಕ್ ಪಾಕೆಟ್ ಆಯ್ತು, ಮದ್ರಾಸ್ ಎಲ್ಲ ಕಾಳರು ಅಂತ ಹೇಳಿದ್ರು. ಎಷ್ಟು ಮೂರ್ಖ ಆಗ್ತಾನೆ ಇವನೀಗ. ತನಗಾದ ಅನುಭವನ ಏನು ಮಾಡ್ಕೊಂಡವನು? ಲಿಮಿಟ್ ಮಾಡ್ಕೊಂಡಿಲ್ಲ, ಸುಮ್ಮ ಸುಮ್ಮನೆ ಎಕ್ಸ್ಟೆಂಡ್ ಮಾಡ್ಕೊಂಡು. ಅದು ಮೂರ್ಖತನದ ಪರಮಾವಧಿ. ಅದನ್ನು ಹಾಗೆ ಮಾಡ್ಕೊಂಡ್ರೆ ಇವ್ರು ಹೀಗೆ ಮಾಡ್ಕೊತಾರೆ. ಜಗಾದಚ ವ್ಯಾಸಯೋಗಿ, ವ್ಯಾಸಯೋಗ ಅನ್ನೋ ಗ್ರಂಥ ಇದೆ, ಪತಂಜಲಿ ಯೋಗ ಅಲ್ಲ ಅಂತ ಹೇಳೋದಕ್ಕೋಸ್ಕರ. ವ್ಯಾಸಯೋಗಿ ಗೌಣಾನ್ ಬ್ರಹ್ಮಾದಿದೇಹಾದೀನ್ ದೃಷ್ಟ್ವಾ ವಿಷ್ಣೋರಪಿ ಈ ದೃಶ್ಯಾದಿರಿತಿ ಮನ್ಮಾನೋ ಮೋಹಿತೋ ಅಗ್ನೋ ಜನೋ ಭೃಶಂ ಇತಿ. ಅವನೇನು ಮಾಡಿದ್ದಾನೆ? ಗೌಣಾನ್ ಬ್ರಹ್ಮಾದಿದೇಹಾದೀನ್ ದೃಷ್ಟ್ವಾ, ಬ್ರಹ್ಮಾದಿದೇಹಾನ್ ಬ್ರಹ್ಮಾದಿ ದೇವತೆಗಳಿದ್ದಾರೆ, ಅವರ ದೇಹ ನೋಡಿದ. ಅವೆಲ್ಲ ಏನು? ಗೌಣಾನ್, ಪ್ರಕೃತಿಯ ಗುಣಗಳಿಂದ ಹುಟ್ಟಿದ ದೇಹಗಳು ಗೊತ್ತಾಯ್ತಾ? ಅದನ್ನು ನೋಡಿದ, ತಿಳ್ಕೊಂಡ. ವಿಷ್ಣುವರಪಿ ಈದೃಶ್ಯ, ಓ ವಿಷ್ಣು ದೇಹನು ಹೀಗೆ ಅಂತ ತಿಳ್ಕೊಂಡ್ಬಿಟ್ಟ. ದೇಹಾದಿ ರೀತಿ ಮನ್ವಾನೋ ಮೋಹಿತೋ ಅಗ್ನೋ ಜನೋ ಭೃಶಂ. ಅದು ವಿಷ್ಣುವಿನ ದೇಹಾದಿ ಮತ್ಸ್ಯಕುರ್ಮಾದಿ ರೂಪಗಳು ಕೂಡ ಗುಣಮಯವಾದದ್ದು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟು ಮೋಹಿತನಾದ ಅಜ್ಞ ಅವನು ಹಾಳಾಗಿ ಹೋಗ್ತಾನೆ. ಅದು ಕಾಮನ್ ಸೆನ್ಸ್ ಇರಬೇಕು, ಬರಲೇ ಇಲ್ಲ ಅವನಿಗೆ. ಮನ್ವಾನೋ ಮೋಹಿತೋ ಅಗ್ನೋ ಜನೋ ಭೃಶಂ ಇತಿ ಏಭ್ಯ ಗುಣಮಯೇಭ್ಯ ಗುಣೇಶಮಾನತ್ವಾ. ಎಲ್ಲಿದೆ ಭೃಶಂ ಅಂದರೆ? ಟೋಟಲಿ ಅಂತ ಅರ್ಥ. ಜನ ಟೋಟಲಿ ತಪ್ಪು ತಿಳ್ಕೊಂಡ್ಬಿಡ್ತಾನೆ. ಗುಣೇಭ್ಯಶ್ಚ ಪರಂ ಇತಿ ವಕ್ಷಮಾನತ್ವ. ದುರ್ಯೋಧನ ಏನು ಮಾಡಿದ? ನೀರನ್ನು ಏನು ತಿಳ್ಕೊಂಡ? ನೀರನ್ನು ನೆಲ ಅಂತ, ನೆಲ ಏನು ತಿಳ್ಕೊಂಡು? ನೀರು ಅಂತ ತಿಳ್ಕೊಂಡು. ಅದು ಹಣೆ ಬಾರಿ ಏನಾಯ್ತು ಕೊನೆಗೆ? ಸಾವು. ಕೊನೆಗೆ ಅಂದಂತ ಹೋಗೋರಿಗೆ ಆಯಿತು, ತಪ್ಪು ತಿಳುವಳಿಕೆ ಎಕ್ಸ್ಟೆಂಡ್ ಆಗ್ತಾ ಆಗ್ತಾ ಅಲ್ಲಿಗೆ ಹೋಯಿತು. ಮಿಥ್ಯಾ ಜ್ಞಾನ ಏನ ಚ ತಮಃ, ಅಲ್ಲಿಗೆ ಹೋದ. ಅದು ನೀರಿಗೂ ನೀರು ನೆಲಕ್ಕೂ ಸಾಮ್ಯ. ಆ ಸಾದೃಶ್ಯ ಏನು ತಿಳ್ಕೊಂಡ? ಅಭೇದ ಅಂತ ತಿಳ್ಕೊಂಡ್ಬಿಟ್ಟ. ಸಾದೃಶ್ಯ ಬೇರೆ, ಅಭೇದ ಬೇರೆ. ಹಾವುಗಳಲ್ಲಿ ಸಾದೃಶ್ಯ ಇದೆ, ಆದರೆ ಅಭೇದ ಇದೆಯಾ? ಸಾಧ್ಯನೇ ಇಲ್ಲ. ಏಭ್ಯ ಗುಣಮಯೇಭ್ಯ ಗುಣೇಭ್ಯಶ್ಚ ಪರಂಮಿತಿ ವಕ್ಷಮಾಣತ್ವ ಕೇವಲ ನಿರ್ಗುಣಶ್ಚ ಇತ್ಯಾದಿ ಶ್ರುತಿಭ್ಯ. ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಕೇವಲ ನಿರ್ಗುಣಶ್ಚ ಅರ್ಥ ಮಾಡ್ಕೊಳ್ಳದೇನೆ ಈ ಗುಣಮಯ ಅಂತ ತಿಳ್ಕೊಂಡ. ಈಗ ನಮಗೆ ಅರ್ಥ ಆಗುತ್ತೆ ಯಾತಕ್ಕೆ ಉಪನಿಷತ್ತುಗಳಲ್ಲಿ ಶಾಸ್ತ್ರಗಳಲ್ಲಿ ಹೆಚ್ಚಾಗಿ ನಿರ್ಗುಣ ನಿರ್ಗುಣ ಅಂತ ಒತ್ತಿ ಹೇಳ್ತಾರೆ ಅಂದರೆ ಇದಿಲ್ಲ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಅವರೇನು ಮಾಡಿದ್ರು? ಯಾವ ಗುಣವಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು. ಎರಡು ಎಕ್ಸ್ಟ್ರೀಮು. ಇದೇ ಇವನೇನು ತಿಳ್ಕೊಂಡ? ಪ್ರಕೃತಿಯ ಗುಣಗಳೇ ಇವೇನು ತಿಳ್ಕೊಂಡ. ಅವನು ಗುಣಗಳೇ ಇಲ್ಲ ಅಂತ ಅವನು ತಿಳ್ಕೊಂಡ್ಬಿಟ್ಟ. ಇಬ್ಬರೂ ತಪ್ಪು ಮಾಡಿಬಿಟ್ರೆ ಏನು ತಿಳ್ಕೊಂಡು? ಏನು ಮಾಡಬೇಕಾಗಿತ್ತು ಅವರು? ಪ್ರಾಕೃತ ಗುಣಗಳಿಲ್ಲ, ಜ್ಞಾನಂದ ಅನಂತ ಅನಂತ ಅಪ್ರಾಕೃತ ಗುಣಗಳು ಇವೇ ಅಂತ ತಿಳ್ಕೊಳ್ಳೋದು ಬಿಟ್ಬಿಟ್ಟು, ಇಲ್ಲ ಈ ಕಡೆ ಹೋದಿಲ್ಲ ಆ ಕಡೆ ಹೋದ, ಇಲ್ಲ ದೇವರೇ ಇಲ್ಲ, ಇಲ್ಲ ನಾನೇ ದೇವರು, ಎರಡು ಅಷ್ಟೇ ಆಯ್ತು. ದೇವರೇ ಇಲ್ಲ ಅನ್ನೋ ವಾದ ಒಂದಿದೆ, ನಾನೇ ದೇವರು ಇನ್ನೊಂದು ವಾದ ಇದೆ. ಎರಡು ಏನವು? ಎರಡು ಅಷ್ಟೇ ಅಪಾಯಕಾರಿ. ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಅವನು ಒಪ್ಕೋ ದೇವ್ರನ್ನ ಒಪ್ಪಿಕೊಂಡ್ರು ಕೂಡ ಉಪಯೋಗ ಆಗಲೇ ಇಲ್ಲ. ಇವನು ಹಾಗೇನೆ ಹಿರಣ್ಯಕಶ್ಯಪನಿದ್ದೇನು ಮದನ್ನು ಜಗದೀಶ್ವರ ಕಹ, ನನ್ನ ಬಿಟ್ಟ ದೇವರು ಎಲ್ಲಿದ್ದಾನೆ? ಇದೆಲ್ಲ ದೇವರೇ ನಾನು ಅಂತಕ್ಕಂಥ ಮಾತು. ತ್ರೈಗುಣ್ಯ ವರ್ಜಿತಂ ಇತ್ತೀಚೆ ಉಕ್ತಂ, ಅದಕ್ಕೆ ಮಹಾಭಾರತ ಮೊದಲನೇ ಶ್ಲೋಕದಲ್ಲೇ ಬಂದುಬಿಟ್ಟಿದೆ. ನಾರಾಯಣಂ ಗುಣ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾಧ್ಯಮೀಶಂ ಅರ್ಥ ಹೇಳಿಬಿಟ್ಟಿದ್ದಾರೆ. ನಾರಾಯಣಂ ಗುಣಪೂರ್ಣ, ನಾರಾಯಣಂ ಸುರಗುರುಂ ಗುಣಪೂರ್ಣ, ತ್ರೈಗುಣ್ಯವರ್ಜಿತಂ ಒಂದೇ ಮಾತು ಎರಡು ಹೇಳಿದ್ರಿಂದ ಗುಣಪೂರ್ಣ ಶಬ್ದ ನಾರಾಯಣ ಅಂದರೆ ಕಲ್ಯಾಣ ಗುಣಪೂರ್ಣ, ಗುಣವರ್ಜಿತ ತ್ರೈಗುಣ್ಯವರ್ಜಿತ. ಇಷ್ಟು ಮಹಾಭಾರತ ಮೊದಲನೇ ಶ್ಲೋಕದಲ್ಲೇ ಒಳ್ಳೆ ಒಂದು ದೊಡ್ಡ ಮೆಸೇಜ್ ಇದೆ. ಅದು ಅರ್ಥ ಮಾಡಿಕೊಳ್ಳದೆ ಏನೋ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಅಪಾರ್ಥ ಅಂತ ಹೆಸರಾಯ್ತು. ಅರ್ಥನೇ ಆಗಿರಲಿಲ್ಲ ಶಾಸ್ತ್ರದಲ್ಲಿ ಇದ್ದಿದ್ದನ್ನು ಯಾರು ನೋಟಿಸೇ ಮಾಡಿದ್ದಿಲ್ಲ. ನಾನು ಅವರು ಆಫ್ರಿಕಾದಲ್ಲಿ ವಜ್ರಗಳನ್ನು ಕಲ್ಲು ಅಂತ ಕೂಡ ಹಾಡ್ತಿದ್ರು ಅಂತಲ್ಲ ಹಾಗೆ. ಅವ್ರು ವಜ್ರ ಇಲ್ಲಿ ಕಲ್ಲಿಲ್ಲಿ, ಇದಕ್ಕೆ ಟನ್ ಗಟ್ಟಲೆ ಬೆಲೆ, ಅದಕ್ಕೆ ಗ್ರಾಮ್ ಗಟ್ಟಲೆ ಬೆಲೆ ತಿಳ್ಕೊಂಡ್ರೆ ಅರ್ಥ ಸಂಬಂಧ ಇಲ್ಲ. ಏನಾಯ್ತು? ಅವರು ಅಪ್ರಾಕೃತನೆ, ಅದು ಅವ್ರಿಗೆ ಅರ್ಥನೇ. ಅದಕ್ಕೆ ಏನು ಮಾಡಿ ಮುಕ್ತರ ಮುಕ್ತರೇ ಮುಕ್ತರಿಲೇ ಇಲ್ಲ, ಅದೊಂದು ವಾದ ಇದೆ. ಶೂನ್ಯ ಅದು ಮುಕ್ತ ಅಲ್ಲ ಅದು ಅದ್ವೈತ ಅಪಾರ್ಥಗಳನ್ನ ಮಯ ಮಾಡ್ಕೊಂಡ್ಬಿಡ್ತ. ಮುಕ್ತ ಶಬ್ದಕ್ಕೆ ಅದೇ ಅರ್ಥ, ಏನು ಮುಕ್ತನಾಗಬೇಕು ಅವನು ಅಂದ್ರೆ ಮುಕ್ತನಾಗಬೇಕು, ಅದಕ್ಕೆ ಮುಕ್ತ ಅಂತ ಕರೆಯೋದು. ದೇವರು ನಿತ್ಯ ಮುಕ್ತ ಅಂದರೆ ಏನರ್ಥ? ಎಂದೂ ಇಲ್ಲ ಅಂತ ಅರ್ಥ. ಸಿಂಪಲ್ ನಾಗಿರೋ ಪುತ್ರನ ಕೆಡಿಸ್ಕೊಂಡ್ರು. ನಾನು ಏಮಪಿ ಏ ಭೀರಿತಿ ಪುರಾತನೇ ಪುರಾತ ಪುರಾವ ಪುರೋವರ್ತಿನವೇವ ಗ್ರಹಣಾತ್ಮ ಸರ್ವಪರತ್ವ ಸಿದ್ಧಿರಿತ್ಯತಃ ಸರ್ವ ಇತಿ. ನಾನು ಏಮಪಿ ಏ ಭೀರಿತಿ ಪುರೋವರ್ತಿನಾಮೇವ ಗ್ರಹಣತ ಏ ಬಿ ಅಂದರೆ ಎದುರಿರೋದು ಅಷ್ಟೇನೆ. ಎಲ್ಲ ಅಂತ ಯಾಕೆ ಅರ್ಥ ಮಾಡ್ತೀರಿ ಅಂದರೆ ಇದು ಕೃಷ್ಣ ಹೇಳ್ತಾರೋ ಎಲ್ಲ ಆದ್ದರಿಂದ ಇಡೀ ಜಗತ್ತು ಅಂತ ಅರ್ಥ. ಪ್ರಮಿತ ಪರಾಮರ್ಶೋ ಯಂನ ಪುರೋವರ್ತಿ ಮಾತ್ರ ಸೇತಿ ಭಾವ. ಏನು ಇವತ್ತು ಇದೆ ಅಂತ ಸಿದ್ಧವಾಗಿದೆ, ಅದಿಷ್ಟು ಗುಣಮಯವಾದದ್ದೇನೆ. ಜಗನ್ ಮೋಹಿತಂ ಜಗತ್ ಮೋಹಿತಂ ಮಿಥ್ಯನಂ ಕಿಂ ಇದಂ ಮಿಥ್ಯನೇನ ಜಗತ್ ಮೋಹಿತವಾಗಿದೆ ಅಂತ ಹೇಳ್ಬೇಕು. ಇದಂ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಜ್ಞಾನೀತಿ, ಜ್ಞಾನಿಗಳನ್ನು ಬಿಟ್ಟು ಜಡಪದಾರ್ಥ ಅಂತ ಹೇಳೋದಕ್ಕೋಸ್ಕರ ಪದ ಹಾಕಿದರು. ಎದುರುಗಡೆ ಇರೋದು ಪುರೋವರ್ತಿ ಎದುರುಗಡೆ ಇರೋದು, ಪುರಹ ಎದುರುಗಡೆ, ವರ್ತಿ ಇರೋದು ಎದುರುಗಡೆ ಇರೋ ಪದಾರ್ಥ ಅಂತ ಅರ್ಥ. ಇತ್ಯರ್ಥ ನಾನು ಭಗವದ್ವಿಷಯಸ್ಯ ಸಗುಣತ್ವ ಮೋಹಸ್ಯ ಕಥಂ ಗುಣಾತ್ಮಕ ಪದಾರ್ಥ ಕಾರಣಂ ಇತ್ಯತಃ ಗುಣಮಯೇ. ನಾವು ನೋಡ್ತಿರೋದು ಗುಣಮಯವಾದ ಪದಾರ್ಥಗಳನ್ನು. ದೇವರನ್ನು ದೇಹವನ್ನು ಗುಣಮಯ ಅಂತ ಹ್ಯಾಕ್ ತಿಳ್ಕೊಳ್ಳೋದು ಏನು ಸಂಬಂಧ ಅಂದರೆ, ಬೇರೆ ದೇಹಗಳನ್ನು ನೋಡಿದ, ಬ್ರಹ್ಮಾದಿ ದೇವತೆಗಳನ್ನು ನೋಡಿದ, ಅವನೇನು ತಿಳ್ಕೊಂಡ? ಮನುಷ್ಯರನ್ನೇ ನೋಡಿ, ದೇವರು ಕೂಡ ಮನುಷ್ಯರನ್ನೇ ಅಂತ ತಿಳ್ಕೊಳ್ಳೋದು ಒಂದು ಗುಂಪು. ಇನ್ನೊಂದು ಬ್ರಹ್ಮಾದಿ ದೇವತೆಗಳನ್ನು ನೋಡಿ, ಅಂಥ ದೊಡ್ಡ ದೇವತೆಗಳೇ ಗುಣಮಯರಾಗಿರಬೇಕಾದ್ರೆ ವಿಷ್ಣುನೂ ಗುಣಮಯ ಅಂತ ಇನ್ನೊಂದು. ಅದು ಅರ್ಥ ಆಯ್ತಾ? ಸಾಮಾನ್ಯನಿಗೆ ಲೋಯೆಸ್ಟ್ ಲೆವೆಲ್ ಥಿಂಕ್ ಮಾಡಿದ ಅವನು. ಇವನು ಮೇಲೆ ಥಿಂಕ್ ಮಾಡಿದ್ರು ಕೂಡ ಬ್ರಹ್ಮಾದಿ ದೇವತೆಗಳು ಆಫೀಸರ್ ಬೈದ್ಬಿಡ್ಬೇಕಾಗಿರುತ್ತೆ. ಅವನು ನಮ್ಮಂತೆ ವರ್ಷನ ಅವನು ಎರಡು ಕೈ ಎರಡು ಕಾಲ ಶುರು ಮಾಡ್ತಾನಲ್ಲ ಹಾಗೆ. ಅವನು ಏನು ಇಗ್ನೋರ್ ಮಾಡ್ದ ಅಲ್ಲಿ? ಅವನು ಪವರ್ ಇಗ್ನೋರ್ ಮಾಡಿಬಿಟ್ಟ. ಅವನು ಫಿಸಿಕಲ್ ಇದನ್ನು ನೋಡಿಬಿಟ್ಟು ಅವನೇನು ಯಾರು ಕೋಡಿದೆಯಾ ಅಂತ ಕೇಳ್ತಾನೆ. ಅದು ತಪ್ಪದು, ಪವರೇ ಕೋಡ್ ಅವನಿಗೆ. ಆ ಪವರ್ ಅಂಬುದು ಅರ್ಥ ಮಾಡಿಕೊಳ್ಳದೆ ಮಾತಾಡಿದ್ರೆ ಹೇಗೋ. ಇಲ್ಲೇನು ಅರ್ಥ ಮಾಡ್ಕೊಳ್ಳಿಲ್ಲ ಅವನು. ಬ್ರಹ್ಮಾದಿ ದೇವತೆಗಳು ನಮ್ಮ ದೇಹ ದೇವತೆಗಳು ಒಂದು ಸಾಮ್ಯ ಇದೆ ಅಷ್ಟೇ. ಅದು ವ್ಯತ್ಯಾಸ ಇದೆ ಅಲ್ಲೂ ಕೂಡ. ಏನು ವ್ಯತ್ಯಾಸ ಇದೆ? ಕೂಡ ಪ್ರಪೋರ್ಷನ್ ತುಂಬ ವ್ಯತ್ಯಾಸ ಇದೆ. ಸತ್ವಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅದೆಲ್ಲ ಬಿಟ್ಬಿಟ್ಟ. ಕಬ್ಬಿಣನು ಲೋಹ, ಬಂಗಾರದ ಲೋಹ, ಹೇಗಾಗುತ್ತೆ ಅರ್ಥ ಆಗುತ್ತೆ? ಕಬ್ಬಿಣನು ಲೋಹ, ಬಂಗಾರದ ಲೋಹ, ಅದು ಬೆಲೆ ಎಷ್ಟಿದೆ ಅದಕ್ಕೀಗ? ಅದಕ್ಕೆ ನಮ್ಮದು ದೇಹ, ಬ್ರಹ್ಮಾದಿಗಳದ್ದು ದೇಹ, ಅದು ಲೋಹ ಇದು ದೇಹ. ಅದ್ರ ಲೋಹದಲ್ಲಿ ಎಷ್ಟು ವ್ಯತ್ಯಾಸ ಇದೆ ನಮಗೂ ಅವ್ರಿಗೆ ವ್ಯತ್ಯಾಸ ಇದೆ. ದೇವ್ರ ಮಾತ್ರ ಏನೋನು ಅಪ್ರಾಕೃತ, ಇನ್ನೂ ವ್ಯತ್ಯಾಸ ಇದೆ. ಅದೇನು ತಿಳ್ಕೊಳ್ಳೋದೆ ಹಾಳಾಗ್ತಾನೆ. ಸರ್ವ ಇತಿ ಪ್ರಭಿತ ಪರಾಮರ್ಶೋಯಂ ನ ಪುನೋವರ್ತಿ ನ ಜಗನ್ ಮೋಹಿತಂ ಇತ್ಯನಂ. ದೈವ ದೇಹತ್ವ ಹೇತ, ಅದೇ ದೇಹತ್ವ ಹೇತು. ದೇಹತ್ವ ಹೇತು ಅಂದ್ರೇನು? ವಿಷ್ಣುರ್ ದೇಹ ಅಪಿ ಗುಣಮಯ, ಯಾತಕ್ಕೆ ಬ್ರಹ್ಮಾದಿ ದೇಹವತ್, ಬ್ರಹ್ಮಾದಿ ದೇಹ ನಾಮಪಿ ಗುಣವತ್ವಾತ್, ಅದು ಗುಣ ಹೊಂದಿರೋದ್ರಿಂದ, ಅವರು ದೇಹ ಆಗಿರೋದ್ರಿಂದ, ವಿಷ್ಣುವಿನ ದೇಹ ಆಗಿರೋದ್ರಿಂದ ಅವನು ಗುಣಮಯ ಆಗಲಿ ಅಂತ ಹೇಳಿ ಅಂದ್ಕೊಂಡ ತಪ್ಪಾಯಿತು. ಅದು ಹೇಳಲಿಲ್ಲ. ಒಂದು ನೀರು ಒಂದು ದ್ರವ್ಯ, ಅದು ಸುಡೋದಿಲ್ಲ. ಬೆಂಕಿನೂ ಒಂದು ದ್ರವ್ಯ, ಆದ್ದರಿಂದ ಸುಡೋದಿಲ್ಲ ಅಂತ ಕೈ ಇಟ್ಟರೆ ಹಾಗೆ ಹಾಕಿ. ದ್ರವ್ಯತ್ವ ಅಂಬೋದು ಯಾವುದಕ್ಕೆ ಕಾರಣ ಅಲ್ಲ? ಸುಡುತ್ತೆ ಸುಡೋದಕ್ಕೆ ಕಾರಣ ಅಲ್ಲ ಅದು. ಅದು ಅಗ್ನಿತ್ವ ಕಾರಣ ಸುಡೋದಕ್ಕೆ ಹೊರತು ದ್ರವ್ಯತ್ವ ಕಾರಣ ಅಲ್ಲ ಅಂತ ಏನಂತಾರೆ? ಇದಕ್ಕೆಲ್ಲ ಕೂಡ ತಪ್ಪು ಹೇತುಗಳು, ಸರಿಯಾದ ಹೇತ್ವಾಭಾಸಗಳು ಅಂತ ಹೇಳ್ತಾರೆ. ಹೇತುವಿನಂತೆ ಕಾಣುತ್ತೆ, ಹೇತು ಅಲ್ಲ ಅದು. ಹೇತ್ವ ಬ್ರಾಹ್ಮಣಾಭಾಸ, ಬ್ರಾಹ್ಮಣನಂತೆ ಕಾಣುತ್ತಾನೆ ಬ್ರಾಹ್ಮಣರಲ್ಲ ಅಂತ ಹೇಗೆ ಹೇಳುತ್ತೇವೋ, ಹೇತುವಿನಂತೆ ಕಾಣುತ್ತೆ ಅದು ಹೇತು ಅಲ್ಲ. ಅಂದರೆ ತ್ವಾತ್ ಅಂತ ಸೇರಿಸಿಬಿಟ್ರೆ ಅದು ಹೇತು ಇದ್ದಾಗ ಹಾಕಿ ತಿಳ್ಕೊಬಿಟ್ಟು ತ್ವಾತ್ ಅನ್ಸಿ ಆದ್ರಿಂದ ಅಂದ್ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ. ಮತ್ತೆ ಅದರ ಹೇಳ್ತಾರಲ್ಲ ಒಬ್ಬ ಸಂಸ್ಕೃತಕ್ಕೆ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಆಹ ಸೇರಿಸಿಬಿಟ್ರೆ ಆಗ್ಬೇಕು. ಬಂದಹ ಅಂದ್ಬಿಟ್ರೆ ಮುಗೀತು. ಬಂದ ಬಂದಹ, ಬಂದ ಆದರೆ ಕನ್ನಡ, ಬಂದ ಆದರೆ ಸಂಸ್ಕೃತ, ಅಷ್ಟ. ಈ ರೀತಿ ಸಂಸ್ಕೃತ ಇದ್ದಾರೆ ಆ್ಯಕ್ಚುಲಿ ಅಂತವರು ಮಾಡ್ಬೇಕಾದ್ರೆ ಅದನ್ನು ಅಮ್ಮ ಆ ಸೇರಿಸ್ಬಿಟ್ರೆ ಸಂಸ್ಕೃತ ಆಗುತ್ತೆ. ಅದು ತ್ವಾ ಸೇರಿಸ್ಬಿಟ್ರೆ ಹೇತು ಆಗುತ್ತೆ. ತಪ್ಪದು. ನಾನು ಭಗವದ್ ವಿಷಯಸ್ಯ ಸಗುಣತ್ವ ಮೋಹಸ್ಯ ಕಥಂ ಗುಣಾತ್ಮಕ ಪದಾರ್ಥ ಕಾರಣಂ ತತ್ರ ಪ್ರಮಾಣಮಾಹ ಆದಿಪದೇನ ಅರ್ಥಂ ತಾದಾತ್ಮ್ಯರ್ಥಗ್ರಹಣಂ ಕೃತಂ ತದಾಹ ಏಭ್ಯ ಇತಿ. ತತ್ರ ಪ್ರಮಾಣಮಾಹ ಜಗಾದೈ, ಇದಕ್ಕೆಲ್ಲ ಆಧಾರ ಕೊಟ್ಟು ಹೇಳಿದ್ರು. ಬರೀ ಇದು ಉಡುದವರೆಲ್ಲ ಏನು ಬರೀತಾರೆ, ಬರೀ ಗೆಸ್ವರ್ಕ್ ಅಷ್ಟೇ, ಒಂದು ಆಧಾರ ಕೊಡೋದಿಲ್ಲ. ಆಚಾರ ಕನ್ವಿನ್ಸಿಂಗ್ ಆಗಿ ಬರೆಯೋದಲ್ಲದೇ ಸಪೋರ್ಟ್ ಆ ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಾರೆ, ಉದ್ದಕ್ಕೂ ಕೊಡ್ತಾ ಹೋಗ್ತಾರೆ. ಇಷ್ಟು ಗೊತ್ತಿದ್ರೂ ಇವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದರೆ ಇನ್ನೇನು ಹೇಳಬೇಕು ಇವರಿಗೆ? ಪ್ರಮಾಣ ಇಲ್ಲದ ಮಾತನ್ನು ಭಾರಿ ನಂಬೋದು, ಇಷ್ಟು ಪ್ರಮಾಣ ಕೊಟ್ಟು ಹೇಳಿದ ಮಾತನ್ನು ಇವರು ನಂಬದೇ ಇರೋದು, ಇದಕ್ಕೆ ಮೋಹ ಅಂತ ಕರೆಯೋದು. ಯಾಕೆ ಉಳಿದವರು ತಪ್ಪಿರ್ತಾರೆ, ಇವರು ತಪ್ಪಿರ್ತಾರೆ, ನಮ್ಮಲ್ಲಿ ಜನ ಇದ್ದಾರೆ ಒಬ್ಬರವರು. 21 ಭಾಷೆಗಳು ಮತ್ತು ಆಚಾರ ಖಂಡನೆ ಮಾಡಿದರು ಇವರು. ನಾಳೆ ಇದೇ ವಾದ, ಏನು ಹೇಳಬೇಕು ಅವರಿಗೆ? ಏ ಅಲ್ಲ ಅಂತ ಕೇಳಿದ್ರೆ ಯಾಕೆ ನೀವು ಅಲ್ಲ ಹಾಗೆ ಹೇಳ್ತೀರಿ? ಮುಂದೆ ಕಾಲ ಬರ್ಬೋದಲ್ಲ ಅಂತ ಕೇಳಿದ್ರೆ ಏನು ಹೇಳಬೇಕು? ನೀರು ಇವತ್ತು ನೀರು, ನಾನು ನೀರಲ್ಲ ಅಂತ ಆಗ್ಬೋದಲ್ಲ ಅಂತ ಕೇಳಿದರೆ ಕೆಲವು ಅಂತೆಯೇ ಸಿದ್ಧಸ್ತು ಸಿದ್ಧಾಂತ. ಒಂದ್ಸರಿ ಸಲ್ಯೂಷನ್ ಸಿದ್ಧಾಂತ ಅಂತ ಅಂದ್ಮೇಲೆ ಏನಾಗೋದಿಲ್ಲ, ಅದು ಬಂದಾಗ ಸಿದ್ಧಾಂತನೇ ಅಲ್ಲ. ಅರ್ಥ ಆಯ್ತಾಗ ಅದು ಅರ್ಥ ಮಾಡಿ ಎಲ್ಲ ಕೋರ್ಟ್ ಡಿಸಿಷನ್ ಹೋಯ್ತು, ಸುಪ್ರೀಂ ಕೋರ್ಟ್ ಹೋಯ್ತು ಅಂದ್ರೆ ಅರ್ಥ ಏನಾಗ, ಇದು ಹೋಯ್ತು ಅದು ಹೋಗೋದಾದ್ರೆ ಕೋರ್ಟ್ಗೆ ಅರ್ಥನೇ ಇಲ್ಲ, ಒಂದು ಸ್ಟೇಜಲ್ಲಿ ಎಂಡ್ ಆಗ್ಬೇಕಲ್ಲ, ಅದು ತಿಳ್ಕೊಳ್ಳೋದಿಲ್ಲ ಅವನು. ಮುಂಚೆ ಇದ್ದು ಇಲ್ಲದ ಕೋರ್ಟ್ ಮಾಡಿ ಒಪ್ತಾನೆ ಅದಕ್ಕೆ ಡಾಕ್ಯುಮೆಂಟ್ ಕೊಟ್ಟಾಗ ಅದಿಲ್ಲವ್ರು ಡಾಕ್ಯುಮೆಂಟ್ ಹಾಗಾಗುತ್ತೆ ಆಚಾರ ಕೋರ್ಟ್ ಮಾಡ್ತಾರೆ ಅದ್ಯಾಲು ಅವ್ರೇನು ಯಾರೋ ಒಪ್ಪಿದವ್ರು ತಿಳ್ಕೊಂಡ್ಬಿಡ್ತಾರೆ, 15 ಸ್ವಾದ ಮಾಡ್ತಾರೆ ಅವ್ರು ಬಂದು ಅಪೋಸ್ ಮಾಡೋಕ್ಕೆ ಅಂತ ಬಂದವರು ಅಸೂಸನ ಒಪ್ಪಿಟ್ಬಿಡ್ತಾರೆ ಕೊಡದೆ ಹೋದ್ರೆ. ಅರ್ಥ ಆಯ್ತಾ ಈಗ ಕೋರ್ಟಲ್ಲಿ ಮಾರ್ಕ್ ಆಗ್ಬೇಕಾದ್ರೆ ಏನಾಗಿರ್ಬೇಕದು, ಡಾಕ್ಯುಮೆಂಟ್ ಇಲ್ಲರಿ ಎಲ್ಲರೂ ಮಾರ್ಕ್ ಬರೋದು ಕೋರ್ಸೆ ಹೋಗ್ಬಿಡತ್ತೆ. ಆಮೇಲೆ ಮಾರ್ಕ್ ಮಾಡ್ತಾನೆ ಏನರ್ಥ, ಅದಕ್ಕೊಂದು ಇದೆ ಇದೆ ಅಂತ ಒರಿಜಿನಲ್ ತೋರಿಸ್ತಾನೆ ಮಾರ್ಕ್ ಮಾಡಿ, ಇಲ್ಲ ಮಾರ್ಕ್ ಮಾಡೋದಿಲ್ಲ ಅದ್ರ ಅದೇ ರೀತಿಯೇ ತೋರಿಸ್ತೇವೆ ಹೋದ್ರೆ ಒಪ್ಪೋದಿಲ್ಲ ಯಾರು ಅದು. ಆಚಾರ ಪೂರ್ವ ಭೇದವ್ಯಾಸರ ಬರ್ತದೆ, ಪೂರ್ವ ಆಗ್ತದ ಅಪೂರ್ವ ಆಗ್ತದ ಭೇದವ್ಯಾಸರ ಬರ್ತದೆ ಬೆಲೆ ಆಚಾರ್ಯ ವೇದವ್ಯಾಸರ ಅಂತ ಆಚಾರ್ಯ ಏನೇನು ಕೊಟ್ಟು ಮಾಡ್ತಾರಲ್ಲ ಎಂಥ ಗ್ರಂಥಗಳವು ಹಿಂದಿರು, ಆಮೇಲೆ ಕೊಟ್ಟರೆ ಮಹತ್ವ ಇಲ್ಲ. ಏನು 13 ಅಂತರ ಸಕ್ರಮ ಮಾಡೋದಿಲ್ಲ ಅಂದಮೇಲೆ ಆಮೇಲೆ ಇಲ್ಲ ಅಂತ ಅರ್ಥ, ಮೊದಲಿಂದ ಮಾತ್ರ ಕೌಂಟ್ ಆಗೋದು. ಆಚಾರ ಕೋರ್ಟ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕದು, ಒಂದು ಶಿಷ್ಯರು ಹೋಗ್ಬೇಕು, ಇನ್ನೊಂದು ವಾದಿಗಳು ಹೋಗ್ಬೇಕು. ಎರಡೆರಡಿದೆ ಈಗ, ಶಿಷ್ಯರನ್ನು ಒಪ್ಪಿಸಿ ಕನ್ವರ್ಟ್ ಕನ್ವಿಷನ್ ತರಬೇಕು, ವಾದಿಗಳನ್ನು ಸೋಲಿಸ್ಬೇಕು, ಎರಡಕ್ಕೂ ಏನು ಬೇಕು, ಅದು ವ್ಯಾಲಿಡ್ ಆಗಿದ್ರೆ ಮಾತ್ರ ಸಾಧ್ಯ. ಇನ್ವ್ಯಾಲಿಡ್ ಇದರಿಂದ ಸೋಲ್ಸಕ್ಕೆ ಬರೋದಿಲ್ಲ, ಅಲ್ಲ ಕನ್ವಿನ್ಸ್ ಮಾಡೋಕ್ಕೂ ಬರೋದಿಲ್ಲ. ಏನ ಹೇಳಿದ್ದಾರೆ ಜಗಾದ ಹೇಳಿದ್ದಾರೆ ಅಷ್ಟೇ, ವಿಜಿತಾಕಲ್ಪದಲ್ಲೂ ಹೇಳಿದ್ದಾರೆ, ಗೀತಾಕಲ್ಪ ಹೇಳ್ತಾ ಇದೆ, ವ್ಯಾಸಯೋಗದಲ್ಲಿ ಹೇಳಿದ್ದಾರೆ. ಆ ಗದು ಧಾತು ಗದು ಉವಾಚ ಹೇಗೋ ಜಗಾದ ಹಾಗೆ, ಅದು ವಚ್ಚ ಧಾತು, ಇದು ವಚ್ಚ ಪರಿಭಾಷಣೆ, ಇದು ಮಾತಾಡೋದಷ್ಟೇ. ಗದು ಧಾತು ರೂಪ ಅರ್ಥವಡುತ್ತೆ, ಜಗಾಮ ಉವಾಚ ಇದ್ದ ಹಾಗೆ ಜಗಾದ. ನನು ಭಗವದ್ ವಿಷಯಸ್ಯ ಸಗುಣತ್ವಮೋಹಸ್ಯ ತತ್ರ ಪ್ರಮಾಣ ಜಗಾದ ಇತಿ ಆದಿಪದೇನ ಇಂದ್ರಿಯಾದಿಗ್ರಹಣಂ ಯದರ್ಥಂ ತಾದಾತ್ಮ್ಯಾರ್ಥ ಗ್ರಹಣಂ ಕೃತಂ ತದಾಹ ಎಭ್ಯ ಇತಿ. ತಾದಾತ್ಮ್ಯಾರ್ಥ ಯಾರು ತಗೊಂಡ್ರು ಅಂತ ಕೇಳಿದರೆ ಏಭ್ಯ, ಅದೆಲ್ಲ ಏಭ್ಯ ಪರಂ, ಇವುಗಳ ಮೇಲಿದ್ದಾನೆ ಇವು ಒತ್ತು ಕೊಡಬೇಕು. ಗುಣಮಯ ಇವು, ಗುಣದಿಂದ ಮಯ ಅಲ್ಲದವನು ಅವನು ಅಂತಾಗಬೇಕು. ಗುಣಮಯ ಇದು, ಗುಣಮಯವಲ್ಲದವನು ಅವನು, ತ್ರೈಗುಣ್ಯಮಯ ಅಲ್ಲದವನು ಅಂತ ಅರ್ಥ ಬರಬೇಕಾದ್ರೆ ಏಭ್ಯ ಪರಂ ಅಂತ ಹೇಳಬೇಕು. ನಾನು ಏಭ್ಯ ಬ್ರಹ್ಮ ರುದ್ರಾದಿಭ್ಯ ಅಂತ ಹೋಗಬೇಕು. ರಮಾನಾರಾಯಣರು ಮಾತ್ರ ಒಂದು ಗುಂಪಿ ಸೇರಿದವರು, ಈಶಕೋಟಿ ಪ್ರವಿಷ್ಟರು. ನಾನು ಭಗವತೋ ಗುಣಾತೀತತ್ವೇ ಪ್ರಭಿತೆ ತತ. ಮತ್ತೆ ಲಕ್ಷ್ಮೀನಾರಾಯಣರಿಗೆ ಈ ಪ್ರಕೃತಿ ಬಂದ ಇಲ್ಲದೆ ಇದೊಂದು ಕಾರಣ ಇದೆ. ಏನು ಕಾರಣ, ಅವರು ವ್ಯಾಪ್ತರು, ವ್ಯಾಪ್ತರನ್ನ ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ಈಗ, ಬ್ರಹ್ಮಾದೇವತೆಗಳ ಸ್ವರೂಪ ಜೀವರು, ಜೀವರು ಎಂಥವರು ಅಣುಗಳು, ಆದ್ರಿಂದ ಏನು ಮಾಡೋಕ್ಕೆ ಬರುತ್ತೆ, ಪ್ರಕೃತಿ ಕವರ್ ಮಾಡ್ಬೋದು. ಇದನ್ನು ಕವರ್ ಮಾಡಿದರೆ ಯಾರು ಕರೆದ ಟೆಂಡರ್ ಕರೆದ ಆಕಾಶಕ್ಕೆ ಫೆನ್ಸ್ ಹಾಕ್ಬೇಕು ಅಂತೇಳಿ ರೂಫ್ ಹಾಕ್ಬೋದು. ಏನಂತಾರೆ ಅದನ್ನ, ಸ್ತರ ಅಂತ ಕರೀತಾರೆ. ಸಾಧ್ಯನೇ ಇಲ್ಲ, ಅದಕ್ಕೆ ಒಂದು ಜಾಗ ಕೇಳಿ ಇಷ್ಟಕ್ಕೆ ಹಾಕಿದ್ರೆ ಹೋಗ್ತಾನೆ, ಆಕಾಶಕ್ಕೆ ಹಾಕು ಅಂತ ಕೇಳಿದರೆ ಅದು ಕವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಕೃತಿ ಏನು ಮಾಡಬೇಕೀಗ, ದೇಹನ ಜೀವ ದೇಹದೊಳಗಿರುತ್ತ, ದೇಹ ಪ್ರಕೃತಿಮಯ, ಒಳಗೆ ಜೀವ ಇದ್ದಾನೆ. ಅದಕ್ಕೆ ಅಂದರೆ ಅವನು ಅಣುವಾಗಿರೋದ್ರಿಂದ ದೇವ್ರಿಗೆ ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ, ಅವನು ವ್ಯಾಪ್ತ, ಅವನು ವ್ಯಾಪ್ತನಾದವನು ಏನು ಮಾಡೋಕ್ಕೆ ಬರೋದಿಲ್ಲ, ಕವರ್ ಮಾಡೋಕ್ಕೆ ಬರೋದಿಲ್ಲ. ಲಕ್ಷ್ಮೀದೇವಿನ ವ್ಯಾಪ್ತರು, ಸಮವ್ಯಾಪ್ತರಾದ್ರಿಂದ ಇಬ್ಬರಿಗೂ ಏನಿಲ್ಲ, ಪ್ರಕೃತಿ ಬಂದರ ಹೆಸರು ಕೂಡ ಇಲ್ಲ ಅಂತ ಹೇಳ್ತಾರೆ. ದೇಹನ ದೇಹತ್ವಾದಿ ಹೇತುನ ಇತ್ಯತಃ ಗುಣೇಭ್ಯಶ್ಚ ಇತಿ ದೈವೀ ಹೇ ಮಾಯಾ ದುರತ್ಯಯ ಮಾಮೇ ವಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೇ. ಮುಂದಿನ ವಾಕ್ಯ ಇದು ಎಷ್ಟು ಗೊತ್ತಾ, ಇದು ದೈವೀ ಶೇಷ, ಬರೀ ಜಡ ಪದಾರ್ಥ ಅಲ್ಲ, ಇದು ಚೇತನ ಮೇಲೆ ಕಂಟ್ರೋಲ್ ಮಾಡ್ತಾ ಇದೆ. ಅರ್ಥ ಆಯ್ತಾ ಈಗ, ಕೂತಿದ್ದ ಹೊರಗೋಗ್ಲ ತಪ್ಪಿಸ್ಕೊಂಡು ಹೋಗೋದು ಹೋಗ್ಲಿಕ್ಕೆ ಬರೋಲ್ಲ ಅಂತ. ಅದಕ್ಕೆ ಈಗ ಕಟ್ಟಿಲೆ ಗಿಟ್ಟೆಲಿ ಯಾಕೆ ಹೋಗೋದಿಲ್ಲ ಅಂದರೆ ಅಲ್ಲಿ ಕೂತಿದ್ದಾನೆ ಕಾಯ್ಕೊಂಡು ಅಂತ ಹೇಳ್ತಾ. ಗೊತ್ತಾಯ್ತು, ಚೇತನ ಇದೆ, ಚೇತನ ನೋಡೋಕ್ಕ ಚೇತನ ಕೂತಿದೆ. ಅದಕ್ಕೆ ಪ್ರಕೃತಿ ಪ್ರಕೃತಿ ಬಂಧಕ, ಇವರು ಚೇತನ. ಅದು ಏನಾಗಿದ್ದಾರೆ, ಪ್ರಕೃತಿ ಕಂಟ್ರೋಲರ್ ಯಾರಿದ್ದಾರೆ, ಮಹಾಲಕ್ಷ್ಮಿ ಇದ್ದ ದೈವಿ ಹೋಗ್ಲಿ ಆತಿರು ಹೋಗ್ಬೇಕಾದ್ರೆ ನಾನು ಅಪಾಯಿಂಟ್ ಮಾಡಿರೋದು ಅಂತ ಅರ್ಥ. ನನ್ನ ಕೈಲಿದೆ ಅಂದಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇಡೀ ಫಿಲಾಸಫಿ ಇದು. ದೈವಿ ದೇವ ಸಂಬಂಧಿನಿ ದೈವಿ, ಏಷಾ ಗುಣಮಯಿ ದೇವಿ ಮಮ ಮಾಯ. ಈ ಮಾಯ ಯಾರ್ದು ಅಲ್ಲ, ನನ್ನ ಮಾಯ. ಅದಕ್ಕೆ ಅಭಿಮಾನ ದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ ಆದ್ರಿಂದ ಅವ್ರ ಕೈಲಿ ಫೈಲ್ ಇದೆ ಅಂದರೆ ಬಿಡಿಸೋಕ್ಕಾಗೋದಿಲ್ಲ ಅಂತ ಅರ್ಥ. ಲಕ್ಷ್ಮೀ ದೇವಿ ಕೈಲಿರೋದಿದೆ, ಆದರೆ ಬಿಟ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮಮ ಮಾಯ ದುರತ್ಯಯ, ದುರತ್ಯ ಅದಕ್ಕೆ ದುರ್ಗ, ದುರತ್ಯಯ ಅಂದರೆ ದುರ್ಗ, ದುರ್ಗಾದೇವಿನ ಭೇಟ್ ಮಾಡೋಕ್ಕೆ. ಅದಕ್ಕೆ ಚಕ್ರ, ವಿಷ್ಣು ಚಕ್ರ ಅಭಿಮಾನ ದೇವತೆ ಯಾರು, ದುರ್ಗಾದೇವಿ. ಆ ಅಂಬರೀಷನ್ ಪ್ರಸಂಗದಲ್ಲಿ ಚಕ್ರ ಬಂದಾಗ ಏನಂತಾರೆ, ನಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದೆ ದುರತ್ಯಯ ಶಬ್ದಕ್ಕೆ ಅರ್ಥ. ಇಲ್ಲೇ ಹೋಗಿದ್ರೆ ಅವರು ಬಿಡಿಸ್ಬಿಡ್ತೀವಿ ಅಂತ ಹೇಳ್ತಿದ್ರು, ಇದನ್ನೇನು ಮಾಡೋಕ್ಕಾಗೋದಿಲ್ಲ. ಮಮ ಮಾಯಾ ದುರತ್ಯಯ, ಹಾಗಿದ್ರೆ ನಾವು ಪ್ರಯತ್ನ ಯಾಕೆ ಮಾಡಬೇಕು ಸಾಧನೆಗೆ ಅಂದರೆ, ಮೆನೆ ಮಾಮೇವ ಏ ಪ್ರಪದ್ಯಂತೆ, ನನ್ನ ಅಧೀನದಲ್ಲ ಅದು ಮಾಯಾಗಿದೆ ಆಗಬಾರ್ದು. ಈಗ ಈ ಕಾವಲುಗಾರ ತಪ್ಪಿಸ್ಕೋಬೇಕಾದ್ರೆ ಕಾವಲುಗಾರ ಪರ್ಮಿಷನ್ ತೊಗೋಬಾರ್ದು. ಯಾರು ಪರ್ಮಿಷನ್ ತೊಗೋಬೇಕು, ಮೇಲ್ನವ್ರು ತೊಗೋಬೇಕು. ಕಾವಲುಗಾರನ ಯಾರು ಇಟ್ಟಿದ್ದಾರೆ ಅವನು ತೊಗೊಂಡ್ರೆ ಅವನು ಹೇಳಿದ ಅವರು ತೊಗೊಂಬಿಟ್ಟು ಬಿಡ್ತೀನಿ ಅಂತಾನೆ. ನನ್ನ ಕೈಲಿಲ್ಲ ಅಂತ ಹೇಳ್ತಾರೆ ಮಹಾರಾಷ್ಟ್ರ. ನನ್ನ ಕೈಲಿಲ್ಲ, ಅದು ಯಾರ ಕೈಲಿದೆ? ಪರಮಾತ್ಮಗೆ ಅದನ್ನು ಬಿಡ್ಕೊಂಡು ಮಾಮೇವ ಏ ಪ್ರಪದ್ಯಂತೆ. ಇವರೇನು ಮಾಡಿ ಕೆಲವು ದುರ್ಗಾನೇ ಪ್ರಬಂಧ ಮಾಡಿಕೊಡ್ರು, ಆಗೋದಿಲ್ಲ. ದುರ್ಗಾನೇ ಶರಣ, ಶಾಕ್ತ ಮತ ಹಾಗೆ ಬಂತು. ಶಾಕ್ತ ಮತ ಶಕ್ತಿನೇ ಸರ್ವೋತ್ತಮ ದೇವತೆ ಅಂತ ಕರೀತಾರೆ. ಅಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ ಅವ್ರು ಸ್ವತಂತ್ರರಲ್ಲ, ಸ್ವತಂತ್ರರಲ್ಲದೆ ಹೋದ ಕಾಲ. ರುದ್ರದೇವರು ಹೇಳಿದರು ಗಡ್ಡ ಕರ್ಣಕಳ್ಳರಿಗೆ, ನಾವು ಮೋಕ್ಷ ಕೊಡೋ ದೇವರಲ್ಲ ಅಂಥೇಳಿ. ಅದೇ ರೀತಿ ಇವರೇ ಹೇಳ್ತಾರೆ, ನಾನು ಕೂಡ ಸ್ವತಂತ್ರ ದೇವತೆ ಅಲ್ಲ, ಆದ್ದರಿಂದಾಗಿಯೇ ನಾನು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಏನು ಬೇಕು? ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಏ ಮಾಂ ಪ್ರಪದ್ಯಂತೆ, ಯಾರು ನನ್ನನ್ನೇ ಆಶ್ರಯಿಸ್ತಾರೆ, ಏತಾಂ ಮಾಯಾಂ ಈ ಮಾಯೆಯನ್ನು, ತೇ ತರಂತಿ ಅವರು ದಾಟ್ತಾರೆ. ನನ್ನನ್ನು ಆಶ್ರಯಿಸಿದರೆ ಮಾತ್ರ ದಾಟಕ್ಕೆ ಸಾಧ್ಯ. ಇಲ್ಲೇ ಇಲ್ಲ, ಅವ್ನು ಮೇನ್ ಪರ್ಮಿಷನ್ ಇದೆ, ಅವನೇನು ಮಾಡೋಂಗಿಲ್ಲ. ಏನು ಮಾಡಬೇಕಾತ? ಇದು ಬೇಲ್ ಆರ್ಡರ್ ತೋರಿಸಿ ತಟ್ಬಿಟ್ಬಿಡ್ತಾರಲ್ಲ, ಹಾಗೆ ಏನು ಮಾಡಿ ಕೋರ್ಟ್ ಆರ್ಡರ್ ಅಂತ ಅಷ್ಟು ಏನು ಮಾಡಬೇಕು? ಅವನಿಗೆ ಒಬ್ಬ ಮಾಡಲೇಬೇಕು. ಇವನು ಅಗೇನೆಷ್ಟು ಇದ್ದಾನೆ ಕೊಡಲಿಕ್ಕೆ, ಆ್ಯಕ್ಚುಲಿ ಬಿಡಲಿಕ್ಕೆ. ಬಟ್ ಆರ್ಡ್ರ್ ಏನು ಹೇಳುತ್ತೆ? ಬಿಡು ಅಂತ ಹೇಳುತ್ತೆ. ಏನು ಮಾಡೋಕೆ ಬರೋದೆ? ಆದರೆ ಮಹಾಲಕ್ಷ್ಮಿ ಏನು ಮಾಡ್ತಾರೆ? ದೇವರು ಒಪ್ಪಿದ್ದನ್ನು ಅವರು ಅಲ್ಲಿಗಳೆಯೋದೇ ಇಲ್ಲ, ಅದರಿಂದಾಗಿ ತಷ್ಟ ಬಿಡುಗಡೆ ಮಾಡಿಬಿಡ್ತಾರೆ. ಮಾಮೇ ವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ಒಂದು ಶೋಕ ಸರಿಯಾಗಿ ತಿಳ್ಕೊಂಡ್ರೆ ಬೇರೆಯವ್ರನ್ನ ಆಶ್ರಯಿಸಬಾರದು. ದುರತ್ಯಯ ಲಕ್ಷ್ಮಿ ಕೈಲಿ ಲಕ್ಷ್ಮೀ ದೇವ ಅವರೆಲ್ಲರಿಗಿಂತ ಮೇಲಿದ್ದಾರೆ, ಆದರೆ ಅವ್ರನ್ನ ಆಶ್ರಯಿಸಿದ್ರು ಮುಕ್ತಿ ಸಿಗೋದಿಲ್ಲ, ಯಾಕೆ ಅವರು ಸ್ವತಂತ್ರರಲ್ಲ. ಮಾಡಿ ಇಡೀ ಶಾಸ್ತ್ರಾರ್ಥ ಬರೋ ಶೋಕ ಅದು ಗೊತ್ತಿಲ್ಲದೆ ಉಳಿದವ್ರು ಗೊತ್ತಿಲ್ಲದೆ ಹಾಗೆ ಮಾಡ್ತಾರಲ್ಲ ಅಂದರೆ ಎಷ್ಟು ಜನ ವಿಷ್ಣು ಆರಾಧನೆ ಮಾಡ್ತಾರೆ? ಭಾರಿ ಕಡಿಮೆ. ಯಾತಕ್ಕೆ? ಮೋಹಿತರು ಅಂತ. ಅವರೆಲ್ಲ ಮೋಹಕ್ಕೊಳಗಾಗಿರೋದ್ರಿಂದ ಅವ್ರಿಗೆ ಜ್ಞಾನ ಇಲ್ಲ. ಅಂಥವ್ರು ನಾವೇನು ಮಾಡಿ ರೋಲ್ ಮಾಡಲ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ರೋಲ್ ಮಾಡಲ್ ಯಾರಾಗಬೇಕು ಯಾವಾಗಲೂ ಕೂಡ ಬುದ್ಧಿವಂತನ ರೋಲ್ ಮಾಡ್ಕೋ, ದರ್ಬನ್ ರೋಲ್ ಮಾಡ್ಕೋತಾರ? ಯಾರನ್ನು ತೋರಿಸ್ಬೇಕಾದ್ರೆ ಯಾರನ್ನು ತೋರಿಸ್ತಾರೆ ಚೆನ್ನಾಗಿರ್ಬೇಕು ಅಂತ ಹೇಳೋದಕ್ಕೆ? ಒಳ್ಳೆಯವನ್ನು ತೋರಿಸ್, ಕೆಟ್ಟವನ್ನ ಯಾರು ಮಾಡಲು ಮಾಡ್ಕೊಳ್ಳೋಕೆ ಹೇಳೋದಿಲ್ಲ. ಆದ್ದರಿಂದ ಇದನ್ನು ನೋಡ್ಕೋಬೇಕು. ಕಥಂ ಅನಾದಿ ಕಾಲೇ ಮೋಹಾನ್ ಮೋಹ ಅನತ್ಯಯೋ ಬಹೂನಾಮಿತ್ಯತಃ ದೈವೀತಿ, ಅಷ್ಟೆಲ್ಲ ಸೇರಿಸಿದ್ರೆ ಅರ್ಥ ಆಗುತ್ತೆ. ಕಥಂ ಅನಾದಿ ಕಾಲೇ ಮೋಹನತ್ಯಯ ಬಹೂನಾಂ, ಹಾಗೆ ನೀನೇ ಹೇಳಿದ್ದೀಯಲ್ಲ, ಬಹವೋ ಜ್ಞಾನ ತಪಸಾ ಪೂತಾವದ್ಭಾವತಾಗತಃ, ಮುಕ್ತಿ ಪಡೆದಿದ್ದಾರೆ ಅಂತ ಹೇಳ್ತೀಯಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ, ಹೌದು ನಾನು ಆಶ್ರಯಿಸಿದವರು ಓದ್ತಾರೆ. ಆದ್ದರಿಂದ ಆಶ್ರಯಿಸದೇ ಇದ್ದವರಿಗೆ ಸಾಧ್ಯ ಇಲ್ಲ, ಆಶ್ರಯಿಸಿದವರಿಗೆ ಸಾಧ್ಯ. ದೈವೀತಿ ಅಯಮಾಶಯ ಮಾಯಾ ಹಿ ಏಷಾ ಮೋಹಿಕಾ, ಮೋಹಿಕವಾದದ್ದು ಮಾಯೆ. ಅದಕ್ಕಾದ ಪ್ರಮೇಯ ದೀಪಿಕ. ಉಪಾಯಾಭಾವ ಅನುಮಾನ ಆಭಾಸಾಭ್ಯಾಂ ಅನುಪಲಂಭೋ ವಿಪರೀತೋಪಲಂಭಶ್ಚೈತ್. ಏನಾಯಿತು? ಉಪಾಯ ಭಾವ ಅನುಮಾನ ಆಭಾಸಾಭ್ಯಾಂ, ಉಪಾಯ ಇಲ್ಲ ಮತ್ತು ಅನುಮಾನ ಆಭಾಸ, ಎರಡರಿಂದಾಗಿ ಒಂದು ವಸ್ತು ಕಾಣೋದಿಲ್ಲ. ಅಷ್ಟೇ ಅಲ್ಲ, ವಿಪರೀತ ಉಪಾಲಂಭ, ಆಪೋಸಿಟ್, ಅವನಿಗೇನು ಕಾಣಲಿಲ್ಲ, ಶಕ್ತಿ ಕಾಣಲಿಲ್ಲ ಅಲ್ಲ, ರಜಿತ ಕಂಡ ಕಾಣಿಸ್ತು ಬೇರೆ ಜೊತೆಗೆ, ಎರಡೆರಡು ಇರೋ ಶಕ್ತಿ ಕಾಣಲಿಲ್ಲ, ಇಲ್ಲದೇ ಇರೋ ರಜಿತ ಕಾಣಿಸ್ತು, ಇರೋ ಹಗ್ಗ ಕಾಣಲಿಲ್ಲ, ಇಲ್ಲದೇ ಇರೋ ಹಾವು ಕಾಣಿಸ್ತು, ಅದು ವಿಪರೀತ ಭಾಸ, ಅದಕ್ಕೆ ವಿಪರ್ಯಯ ಅಂತ ಹೆಸರು. ಅತಃ ಕಿಮುತ್ತರೇಣ ವಾಕ್ಯೇನ ಇತ್ಯತಃ ಕಥಾಭೀತಿ. ಮತ್ತು ಮುಂದಿನ ವಾಕ್ಯ ಯಾಕೆ ಹೇಳ್ತಾನೆ ಪರಮಾತ್ಮ ಅಂದ್ರೆ ಹೇಳ್ತಾರೆ, ಕಥಾಭೀತಿ ಭಗವಾನ್ ಗುಣಮಯ ವಿಗ್ರಹ ಇತ್ಯಯಂ ನಮೋಹ. ಪರಮಾತ್ಮ ಗುಣಮಯ ವಿಗ್ರಹ ಅಂಬೋದು ಮೋಹ ಅಲ್ಲ, ಪ್ರಾಕೃತ ಗುಣಮಯ ವಿಗ್ರಹ ಅಂಬೋದು ಮೋಹ. ಬಾಧಕ ಪ್ರತ್ಯಯಾಭಾವಾತ್ ಜ್ಞಾನಿನಾಂ ಸಮ್ಯಕ್ ಪ್ರತ್ಯಯೋ ಬಾಧಕ ಇತ್ಯುಕ್ತಮಿತಿ ಚೇನ್ನ. ಜ್ಞಾನಿಗಳಿಗೆ ಸಮ್ಯಕ್ ಪ್ರತ್ಯಯ ಒಂದು ಬಾಧಕವಾಗುತ್ತೆ ಅಂತ ಹೇಳಿದ್ದೀರಿ. ಬಹುತರ ಜ್ಞಾನ ವಿರೋಧೇನ ಕತಿಪಯ ಜ್ಞಾನಾನಾಮೇವ ಅಯಥಾರ್ಥತ್ವಾಪತ್ತೇ. ಹಾಗಿದ್ರೆ ಜ್ಞಾನಿಗಳು ಸ್ವಲ್ಪ ಜನ ಇದ್ದಾರೆ, ಅಜ್ಞಾನಿಗಳು ಭಾರಿ ಜನ ಇದ್ದಾರೆ. ಸ್ವಲ್ಪ ಜನದ ಜ್ಞಾನಕ್ಕೆ ಅಲ್ಪ ಜನ ಬಹಳ ಜನದ ಜ್ಞಾನ ವಿರೋಧ ಆಗೋದಿಲ್ವ ಅಂತ ಕೇಳಿದ್ರೆ ಹೇಳ್ತಾರೆ, ನನ್ನ ಉತ್ತರ ಕಾಲೇ ಬಾಧಕ ಪ್ರತ್ಯಯವು ಭವಿಷ್ಯತಿ ಇತಿ ಚೇತನ. ಅವಾಗ ಎಷ್ಟು ಜನ ಹೇಳ್ತಾರೆ ಮುಖ್ಯ ಅಲ್ಲ, ಬಾಧಕ ಪ್ರತ್ಯಯ ಬಂದರೆ ಅದು ತಪ್ಪು, ಬಾಧಕ ಪ್ರತ್ಯಯ ಬರದೆ ಹೋದರೆ ಅದು ಸರಿ, ಒಬ್ಬರೋ ಸಾವಿರ ಅದು ಲೆಕ್ಕ ಇದೇ ಇಲ್ಲ. ನಾ ಅನಾದವು ಕಾಲೇ ಅಜಾತಸ್ಯ ಉತ್ತರತ್ರಾಪಿ ಅಸಂಭವಾದಿತಿ ಭಾವ, ಇದು ವಿರುದ್ಧವಾಗಿ ಯಾವ ಕಾಲದಲ್ಲೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಬಾಧಕ ಪ್ರತ್ಯಯ ಅಭಾವಾತ್ ಅಯಥಾರ್ಥ ಇವ ಅಯಂ ಪ್ರತ್ಯಯ ಇತಿ ಶಂಕಾಯಾಂ ಕಿಮೇತದ್ ಅಸಂಗತ ಮುಚ್ಚತೆ ಇತ್ಯತಃ ಅಯಮಿತಿ ಏಷಾ ಇತ್ಯನುವಾದೇನ ಮೋಹಿಕಾ ಇತಿ ವ್ಯಾಖ್ಯಾತಂ. ಅದಕ್ಕೆ ಮೋಹಿಕಾ ಅಂತ ಅರ್ಥವನ್ನು ಬರೆದರು, ಮೋಹಿತಂ ಇತಿ ಧಾತ್ವರ್ಥ ಮಾತ್ರಂ ಪರಾಮೃಶ್ಯ ಯೋಗ್ಯ ವ್ಯಾಖ್ಯಾನಾತ್ ಗುಣಮಯಿ ತದಭಿಮಾನಿನಿ ದುರ್ಗಾ ಬರೆದರು. ದುರ್ಗಾ ಯಾಹಿ ತಮೋಗುಣೇನ ಏವಂ ವಿಧಂ ಮೋಹಂ ಜನಯತಿ ಅನುಮಾನಂತು ನಿಮಿತ್ತ ಮಾತ್ರಂ. ಆದ್ದರಿಂದ ಗುಣಾಭಿಮಾನಿ ತಮೋಗುಣಾಭಿಮಾನಿಯಾದ ದುರ್ಗಾದೇವಿ ಏನು ಮಾಡ್ತಾ ಇದ್ದಾರೆ, ತಮೋಗುಣದಿಂದ ಇವರನ್ನೆಲ್ಲ ಮೋಹಕ್ಕೆ ಒಳಪಡಿಸ್ತಾರೆ. ಆದ್ದರಿಂದ ಅನುಮಾನಂತು ನಿಮಿತ್ತ ಮಾತ್ರ, ಅನುಮಾನ ಏನದು ಬಂಧಕ ಆಗುತ್ತೆ ಇತ್ಯಾದಿಗಳ ನಿಮಿತ್ತ, ಅಂದರೆ ಜಡ ಪದಾರ್ಥ ಪ್ರಕೃತಿ ಒಂದು ನಿಮಿತ್ತ. ನಿಜವಾದ ಬಂಧಕತ್ವ ಇರೋದು ಯಾರಲ್ಲಿ? ಮಹಾಲಕ್ಷ್ಮಿಯಲ್ಲಿ ಜಾಯೇತಿ ಸಜ ಸೃಷ್ಟ್ಯಾದಿ ಕ್ರೀಡಾದಿ ಮತ್ತು ದೇವ ಸಂಬಂಧಿತ್ವಾತ್ ಅದು ಸಾಮಾನ್ಯ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ ಕೇಳಿದರೆ ಯಾರು ಏನು ಅಂತ ಕೇಳ್ತಾರೆ ಹೊರತು ಯಾವುದರಿಂದ ಕಟ್ಟಿದ್ದಾರೆ ಅಂತ ಕೇಳೋದಿಲ್ಲ. ಅರ್ಥ ಆಯ್ತಾ? ಯಾಕೆ ಯಾವುದರಿಂದ ಕಟ್ಟಿದ್ದಾರೆ ಇಂಪಾರ್ಟೆಂಟ್ ಅಲ್ಲೇ ಇಲ್ಲ, ಯಾರು ಮಾಡಿದ್ದಾರೆ ಇಂಪಾರ್ಟೆಂಟ್. ಆ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ಏನು ಮಾಡ್ತಾನೆ? ಅವ್ನು ಹಗ್ಗ ಹಗ್ಗ ಇದೆ ಹತ್ತೆ ಕಟ್ ಮಾಡೋಕ್ಕೆ ಬರೋದು ದೊಡ್ಡದಲ್ಲ, ಅವ್ನು ಎಷ್ಟಾದ್ರೆ ಕಟ್ ಮಾಡೋಕ್ಕೆ ಬರುತ್ತೆ, ಇಲ್ಲದೆ ಹೋದರೆ ಇವನು ಬಂದೇತನ ಆಗ್ತಾರೆ. ಮತ್ತೆ ಅದು ಲೋಕದಲ್ಲೇ ಕಾಮನ್ ಸೆನ್ಸ್ ಇದೆ, ಏನೇ ವ್ಯವಹಾರ ಮಾಡಬೇಕಾದ್ರೂ ಕೂಡ ಜಡ ಪ್ರಧಾನ ಮಾಡೋದಿಲ್ಲ, ಏನು ಮಾಡ್ತಾರೆ? ಚೇತನ ಪ್ರಧಾನ ಮಾಡ್ತಾರೆ. ಈ ಶಾಸ್ತ್ರಕ್ಕೆ ಬಂದ ತಕ್ಷಣ ಏನು ಮಾಡಿಬಿಡ್ತಾರೆ? ಉಲ್ಟಾ ಹೊಡೆದ್ಬಿಡು, ಉಲ್ಟಾ ಹೊಡೆ ಏನು ಮಾಡಿಬಿಡ್ತಾರೆ? ಜಡದ ಮೇಲೆ ಹಾಕಿಬಿಡ್ತಾರೆ. ತಪ್ಪದು. ಲೋಕದಲ್ಲೇ ಜಡ ಪದಾರ್ಥಕ್ಕೆ ನಾವು ಕರ್ತೃತ್ವ ಇಲ್ಲ, ಸ್ವಾತಂತ್ರ್ಯ ಇಲ್ಲ ಅಂತ ತಿಳ್ಕೊಂಡಿರ್ಬೇಕಾದ್ರೆ ಇನ್ನು ಅಧ್ಯಾತ್ಮದಲ್ಲಿ ಏನು ಮಾಡಬೇಕಿತ್ತು? ಅದನ್ನು ಜಾಸ್ತಿ ಎಕ್ಸ್ಟೆಂಡ್ ಮಾಡಬೇಕು. ಅದು ಮಾಡದೇ ಇರೋದೇ ಮೋಹ, ಅದಕ್ಕೊಳಗಾಗದೆ ಮೋಹ ಅಂತ ಕರೆಯೋದು. ಅದಕ್ಕೆ ಹೇಳಿದ್ದು ದುರ್ಗಾದೇವಿ ಪ್ರಸಾದ ಮಾಡಿದ್ರೆ ಯಾವಾಗ ಮಾಡ್ತಾರೆ ಅವರು? ಇರಬೇಕು, ಅಷ್ಟೇ ಇದ್ರೆ ಸಾಲದು. ಏನಂತಿರಬೇಕು? ದುರ್ಗಾದೇವಿ ಸ್ವತಂತ್ರರಲ್ಲ, ಅದಕ್ಕೇನಿರ್ಬೇಕು? ಅವ್ರ ಮೇಲೆ ನಾರಾಯಣರು, ಅದಕ್ಕೆ ಲಕ್ಷ್ಮೀನಾರಾಯಣ ಅಂತ ಕರೀತಾರೆ ಹೊರತು ಬರೀ ಲಕ್ಷ್ಮೀ ಪೂಜೆಯಿಂದ ಆಗೋದಿಲ್ಲ. 12ನೇ ಅಧ್ಯಾಯ ಬರುತ್ತಲ್ಲ ಮುಂದೆ, ಪೂರ್ತಿ ಅದೇ ಪ್ರಶ್ನೆನೆ. ಲಕ್ಷ್ಮೀ ಹರಿ ಉಪಾಸನೆಯಿಂದ ಲಕ್ಷ್ಮೀ ಉಪಾಸನೆಯಿಂದ ಮೋಕ್ಷ ಆಗುತ್ತೋ ಇಲ್ಲೋ ಅಂತ ಕೇಳಿದರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಆ ದೃಷ್ಟಿಯಿಂದ ಈ ದುರ್ಗಾಗೆ ಅದೇ ಉತ್ತರ. ಈಗ ಲಕ್ಷ್ಮೀದೇವಿಯೆಲ್ಲ ನಾರಾಯಣ ಪತ್ನಿ ಅಂತ ಮಾಡಬೇಕೆ ಹೊರತು ಸ್ವತಂತ್ರನು ಅಂತ ಮಾಡಬಾರದು. ಅದೆಲ್ಲ ಬರುತ್ತೆ. ವಿಷ್ಣು ಪತ್ನಿ ಅಂತ ಮಾಡಬೇಕೆ ಹೊರತು ಸ್ವತಂತ್ರ ದೇವತೆ ಅಂತ ಮಾಡಿದರೆ ಏನಾಗುತ್ತೆ? ಅಲ್ಲಿಗೆ ಇನ್ನೂ ಬಂಧನ ಜಾಸ್ತಿ ಆಗಿಬಿಡುತ್ತೆ, ಮತ್ತಿಗಿಂತ ಹೋಪ್ಲೆಸ್ ಆಗುತ್ತೆ. ಮೋಹಕ್ಕೆ ಒಳಗಾಗಿಸುವವಳು, ಗೊತ್ತಾಯ್ತಾ? ಮೋಹಕ್ಕೆ ಒಳಪಡಿಸುವವಳು ದೇವತಾ ಶಬ್ದಾರ್ಥ ಸಾಚ ಸೃಷ್ಟ್ಯಾದಿ ಕ್ರೀಡಾದಿ ಮತ್ತು ಸೃಷ್ಟ್ಯಾದಿ ಕ್ರೀಡಾದಿ ಮತ್ತು ದೇವ ಸಂಬಂಧಿತ್ವ ತತಿಶಯ ಜಕ್ತೇ ದುರತ್ಯಯ ತಥಾ ಹಿ ದೇವತಾ ಶಬ್ದಾರ್ಥಂ ಪಠತಿ ಪಠಂತಿ. ಈಗ ದುರ್ಗಾದೇವಿ ಯಾರು ಗೊತ್ತಾ? ಸಾಚ ಸೃಷ್ಟ್ಯಾದಿ ಕ್ರೀಡಾದಿ ಮತ್ತು ದೇವ ಸಂಬಂಧಿತ್ವಾತ್ ಅತಿಶಯ ಶಕ್ತೇ ದುರತ್ಯಯ ಅತಿಶಯ ಶಕ್ತೇ ದುರತ್ಯಯ ಅವ್ರು ದಾಟಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅತಿಶಯ ಶಕ್ತಿ ಅವರಲ್ಲಿದೆ? ಅತಿಶಕ್ತಿ ಯಾತಕ್ಕೆ ಬಂತು ಅಂತ ಕೇಳಿದರೆ ದೇವ ಸಂಬಂಧಿತ್ವಾತ್ ದೇವರ ಸಂಬಂಧ ಆರ್ಡರ್ ಕೋರ್ಟ್ ಆರ್ಡರ್ ಅಂತ ಕರೆತಷ್ಟ ಮಹಾರಾಷ್ಟ್ರ ದೇವನ ಹೆಂಡತಿ ಆದ್ರಿಂದ ಏನಿದೆ ಈಗ ಅಷ್ಟು ಶಕ್ತಿ ಇದೆ. ಸಾಚ ಸೃಷ್ಟ್ಯಾದಿ ಕ್ರೀಡಾ ಏನು ಮಾಡ್ತಾನೆ? ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಯಾತಕ್ಕೆ ಮಾಡ್ತಾನೆ? ಕ್ರೀಡಾದಿಗಳಿಗೆ ಮಾಡ್ತಾನೆ. ಅಂತಹ ದೇವರ ಪತ್ನಿ ಆದ್ರಿಂದ ಏನಿದೆ ಇವರಿಗೆ ಅಷ್ಟು ಶಕ್ತಿ ಇದೆ ಅಂತ ಅರ್ಥ. ದೇವ ಶಬ್ದಾರ್ಥಂ ಪಠಂತಿ, ಇಲ್ಲಿ ದೇವ ಶಬ್ದ ಯಾತಕ್ಕೆ ಉಪಯೋಗಿಸಿದವ್ರು ಗೊತ್ತಾ? ಎಷ್ಟು ಅರ್ಥ ಇದೆ ಅಂತ ಕೋಟ್ ಮಾಡ್ತಾರೆ. ಎಷ್ಟು ಅರ್ಥ ಇದೆ ದೇವ ಶಬ್ದಕ್ಕೆ? ದಿವು. ಆ ದಿವು ಅನ್ನೋ ಧಾತುವಿನಿಂದ ಬಂದಿರೋ ಪದ ದೇವ. ಏನರ್ಥ? ಕ್ರೀಡಾ, ವಿಜಿಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಮದ, ಮೋದ, ಸ್ವಪ್ನ, ಕಾಂತಿ, ಗತಿಷು. ಇಷ್ಟು ಅರ್ಥ ಇದೆ. ಯಾವುದಕ್ಕೆ? ದಿವು ಕ್ರೀಡಾಯಾಮ ಅಂತ ಸಾಮಾನ್ಯ ಪ್ರಸಿದ್ಧ. ಇಷ್ಟ ಕ್ರೀಡೆ, ಕ್ರೀಡೆಗೂ ಕ್ರೀಡೆ ಮಾಡೋ ದೇವ ಅಂತಾರೆ. ವಿಜಿಗೀಷ, ಗೆಲ್ತಕ್ಕಂಥ ಸ್ವಭಾವ ಇದ್ದವನು ದೇವ ಅಂತಾರೆ. ವ್ಯವಹಾರ, ಅದಕ್ಕೂ ದೇವ ಅಂತ ಹೆಸರು. ಅದಕ್ಕೆ ದಿವ್ಯ, ದಿವ್ಯ ವ್ಯವಹಾರ ಅಂತ ಕರೆದಾಗ ದಿವೈನ್ ಅಂತ ಅರ್ಥ. ದ್ಯುತಿ, ಕಾಂತಿಗೂ ದೇವ ಅಂತ. ದೇವತೆಗಳು ಸಾಮಾನ್ಯ ದೇವತೆಗೆ ಕಾಂತಿ ತೋರಿಸ್ತಾರೆ. ಯಾವಾಗ ದೇವತೆಗಳಲ್ಲಿ ಏನಿರಬೇಕು? ಸ್ಪೆಷಲ್ ಕಾಂತಿ ಇರಬೇಕು, ಮುಖದ ಸುತ್ತ ಒಂದು ಪ್ರಭಾವಳಿ ತೋರಿಸ್ತಾರಲ್ಲ ಹಾಗೆ. ಸ್ತುತಿ, ಮತ್ತೆ ಸ್ತುತಿ, ಅದಕ್ಕೂ ದೇವ ಅಂತ ಹೆಸರು. ಮದ, ಸಂತೋಷಕ್ಕೂ ದೇವ ಅಂತ ಕರೀತಾರೆ. ಮೋದ, ಆನಂದಕ್ಕೂ ಕರೀತಾರೆ. ಸ್ವಪ್ನ, ನಿದ್ರೆ ಮಾಡಿಸೋದು, ನಿದ್ರೆ ಮಾಡೋದು. ಆಮೇಲೆ ಸ್ವಪ್ನ, ಕಾಂತಿ, ವಿಶೇಷವಾದ ಕಾಂತಿ ಬೇರೆ, ದ್ಯುತಿ ಬೇರೆ. ಕೊನೆಗೆ ಜ್ಞಾನ, ಗಮನ, ಏನು ಬೇಕಾದ್ರೂ ಮಾಡಬಲ್ಲ, ಏನು ಬೇಕಾದ್ರೂ ತಿಳಿಯಬಲ್ಲ. ಇದಿಷ್ಟು ಅರ್ಥ ಇದ್ದಾಗ ದೇವ ಅಂತ ಹೆಸರು. ಇದೆಲ್ಲ ಒಂದೊಂದು ಅರ್ಥ ಕೆಲವರಿಗೂ ಕೊಡುತ್ತೆ. ದೇವರು ಎಲ್ಲದೂ ಕೊಡೋದ್ರಿಂದ ಮಹಾದೇವ, ದೇವರು ಭಾರಿ ದೊಡ್ಡ ದೇವರು. ಆತನ ಹೆಂಡತಿ ದೈವಿ ಅಂದ ಮೇಲೆ ಎಷ್ಟು ಶಕ್ತಿ ಇದೆ ನೋಡಿ ಅಂತ ಹೇಳ್ತಾರೆ. ಎಷ್ಟು ಶಕ್ತಿ ಇದೆ ಆ ಅರ್ಥದಲ್ಲಿ. ದೈವಿ ಶಬ್ದದ ವ್ಯಕ್ತಿ ಭಾರಿ ಅಟೆಂಡರ್ ಹೆಂಡತಿಗೆ ಇರೋ ಕೆಪಾಸಿಟಿ ಎಷ್ಟು, ಮಿನಿಸ್ಟರ್ ಹೆಂಡತಿಗೆ ಎಷ್ಟು ಕೆಪಾಸಿಟಿ ಇರ್ತದೆ, ಎಷ್ಟೋದ್ರೆ ಅವಲೇ ಅವರೇ ಮುಗಿಸ್ಬಿಡ್ತಾರೆ ಎಷ್ಟೋ ಸಲ. ಅಷ್ಟರ ಮಟ್ಟಿಗಿರೋದ್ರಿಂದ ದೈವಿ ಅನ್ನೋ ಪದದಲ್ಲಿ ವಿಶೇಷ ಮಹತ್ವ ಇದೆ. ಅದಕ್ಕೆ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ ಅಂತ ಕರೆದರು. ಕಥಂ ದೈವಿ ಮದೀಯತ್ವಾತ್, ದೇವ ನಾರಾಯಣ, ದೇವನಿಗೆ ಸಂಬಂಧಪಟ್ಟವಳು ದೈವಿ, ಸಿಂಪಲ್ ಅದು. ಅಹಂ ಹಿ ದೇವ ಇತಿ, ನಾನು ದೇವ, ಮಹಾಲಕ್ಷ್ಮಿ ದೇವಿ. ತತ ಕಿಂ ಇತ್ಯತಃ ಸಾ ಚೇತಿ, ಸಾ ದುರತ್ಯಯ ತತ್ಕೃತ ಮೋಹಂ ಕೋಪಿನ ಅತ್ತೇತುಂ ಶಕ್ನೋತಿ. ಅವ್ರು ಮೋಹ ಕವಿಸಿದಾಗ ಯಾರು ಅದನ್ನು ಎಬ್ಬಿಸಕ್ಕೆ ಸಾಧ್ಯ ಇಲ್ಲ. ಅದೇನು ನೀರು ಕುಡಿದ ಮರಿಗೆ ಊಟ ಮಾಡಿದ ಮೇಲೆಗಿದ್ದ ಎಬ್ಬಿಸ್ಬೋದು, ಗೊತ್ತಾಯ್ತಾ? ಗಸಗಸೆ ಪಾಯಸ ಕುಡಿದ ಮರಿಗಿದ್ದ ಎಬ್ಬಿಸ್ಬೋದು. ಆಮೇಲೆ ಅದಷ್ಟು ಇಷ್ಟ ಕೊಟ್ಟು ಹೊಡಿ ಆಗಿ ಎಬ್ಬಿಸ್ತೀರಿ, ಡಾಕ್ಟ್ರಿಗೆ ಎಬ್ಬಿಸಕ್ಕೆ ಬರೋದಿಲ್ಲ. ಅಷ್ಟೆಷ್ಟೊತ್ತ ಕೆಲಸ ಮಾಡಬೇಕಾದ್ರೆ ಅಷ್ಟೊತ್ತು ಆದಮೇಲೆ ಹೇಳು, ಗೊತ್ತಾಯ್ತಾ? ಮದ್ದೆ ಎಬ್ಬಿಸಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿನೇ ಏನು ಕೊಡಿ ಯಾತಕ್ಕೆ ಮಲಗಿದ್ದಾರೆ ಅಂದರೆ ವ್ಯವಸ್ಥೆಗೆ ಬರುತ್ತಾರೆ ಹೇಳ್ತಾ. ಸತ್ತವ್ರು ವ್ಯವಸ್ಥೆಗೆ ಬರೋದಿಲ್ಲ, ಕಾರಣ ಏನವನು ಹೇಳೋ ಸ್ಥಿತಿಯಲ್ಲಿ ಇಲ್ಲಿ ಇಂಪ ಟೋಟಲ್ ರೂಲ್ಡ್ ಔಟ್. ಅದೇ ರೀತಿ ಮೋಹ ಯಾರಿಂದ ಬಂದಿದೆ ಅನ್ನೋದ್ರ ಮೇಲೆ ಹೋಗ್ಸಕ್ಕೆ ಬರುತ್ತೆ. ಅಲ್ಲಿ ಮಹಾಲಕ್ಷ್ಮಿ ಕೊಟ್ಟ ಮೋಹ ಅಂದಮೇಲೆ ಅವರು ತೆಗಿಬೇಕು, ಅವ್ರ ಮೇಲಿನವ್ರು ತೆಗಿಬೇಕು ಅಷ್ಟೇ ಹೊರತು ಬೇರೆ ಯಾರಿಗೂ ಅದು ಸಾಧ್ಯ ಇಲ್ಲ. ಯಾವುದೇ ಆರ್ಡರು ಆಗ್ಬೇಕಾದ್ರೆ ಕ್ರ್ಯಾಶ್ ಆಗ್ಬೇಕಾದ್ರೆ ಯಾರಿಂದ ಆಗಬೇಕು, ಕೊಟ್ಟವ್ರು ಮಾಡಬೇಕು ಇಲ್ಲ ಮೇಲಿನವ್ರು ಮಾಡಬೇಕು. ಕೊಟ್ಟವ್ರು ಮಾಡಿದ್ರೆ ಏನಂತಾರೆ ಅದನ್ನು ವಿತರಣ ಅಂತ ಕರೀತಾರೆ ಅಷ್ಟೇ. ಮೇಲಿನವ್ರು ಮಾಡಿದಾಗ ಅದು ಕ್ರ್ಯಾಶ್ ವಿತರಣಾ ಪ್ರಶ್ನೆ ಇಲ್ಲ, ಎತ್ತಿ ಹಾಕಿದ್ರು ಅಂತಾರೆ. ನಾತ್ಯೇತು ಶಕ್ನೋತಿ ನಾ ಕಸ್ಯಾಪಿ ಬಾಧಕ ಪ್ರತ್ಯಯೋ ಭವತಿ. ಆದ್ರಿಂದನೇ ಈ ತಪ್ಪು ಲಕ್ಷ್ಮಿ ಅನುಗ್ರಹ ಮಾಡದೆ ಹೋದರೆ ಬಾಧಕ ಜ್ಞಾನ ಬರೋದು ತಾನು ತಿಳ್ಕೊಂಡಿದ್ದು ಸರಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಕುತೋ ದುರತ್ಯಯ ಇತ್ಯತಃ ಅತಿಶಕ್ತೇಹೇ ಇತಿ. ಅತಿಶಕ್ತಿ ಅವರಿಗಿರೋದ್ರಿಂದನೇ ಸಾಧ್ಯ ಇದೆ. ಅತಿಶಕ್ತಿಯನ್ನು ಪದ ಉಪಯೋಗಿಸಿದ್ದಾರೆ. ಅತಿಶಕ್ತಿಮತಿ ಆದ್ದರಿಂದ ದೇವಿ. ಕುತೋ ಅತಿಶಕ್ತಿತ್ವ, ಯಾತಕ್ಕೆ ಅತಿಶಕ್ತಿ ಬಂತು ಅಂದರೆ ದೇವಿ ಅಲ್ಲ, ದೇವನ ಹೆಂಡತಿ ಆದ್ದರಿಂದ ಬಂದಿದೆ. ಇತ್ಯತೋ ದೈವಿ ತೇತ ಥೇತು ಗರ್ಭಮಿತಿ ವ್ಯಾಖ್ಯಾತ. ಆ ದೇವಿ ಶಬ್ದ ಅರ್ಥ ಆಗಲಿಕ್ಕೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷಾಹ ಯಶ್ಯ ಅಪಂಗಲವ ಮಾತ್ರತ ಊರ್ಧಿತಾಸ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಹೇಳಿರೋದು. ದೇವತಾ ಸಂಬಂಧಿತ್ವಾದಿತಿ ಸಂಬಂಧಿತ್ವ ಪರಮಪ್ರಿಯತ್ವ. ಸಂಬಂಧ ಏನು ಅಂದ್ರೆ ಅರ್ಥ ಬರೀ ಕಾಂಟ್ಯಾಕ್ಟ್ ಅಲ್ಲ, ಪರಮಪ್ರಿಯತ್ವ ರೂಪ ಕಾಂಟ್ಯಾಕ್ಟ್ ಇದೆ. ಅವರ ಬಂಧುಗಳೇ ಆದರೆ ಕಂಡ್ರಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆ ಥರ ಬಂಧುತ್ವ ಅಲ್ಲ ಇದು, ಎಂಥ ಬಂಧುತ್ವ ಇದು, ಪರಮಪ್ರಿಯವಾದದ್ದಾದ್ದರಿಂದ ಕೆಲಸ ಆಗುತ್ತೆ. ಸತಿ ದೇವಸ್ಯ ಅತಿಶಕ್ತಿತ್ವೇ ಸಂಬಂಧಿಯ ಸಂಬಂಧಿನ್ಯಾಹ ತತ್ ಸ್ಯಾತ್ ತದೇವ ಕುತಃ. ದೇವನಿಗೆ ಅತಿಶಕ್ತಿ ಇದ್ದರೆ ದೇವನಿಗೆ ಪರಮಪ್ರಿಯಳು, ತಿವಳಿಗೆ ಅತಿಶಕ್ತಿ ಒಪ್ಪುವುದು. ದೇವನಿಗೆ ಅತಿಶಕ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ದೇವ ಶಬ್ದದಲ್ಲೇ ಅರ್ಥ ಇದೆ ಅಂತ ಹೇಳಿದೆ. ಸುಪ್ರೀಮ್ ಅನ್ನೋ ಪದದಲ್ಲೇನೆ, ಅದಕ್ಕೆ ಸುಪ್ರೀಮ್ ಅನ್ನೋ ಪದ ಏನೇಳುತ್ತೆ ಅಂತ ಕರೆಯೋದು. ಸುಪ್ರೀಮ್ ಅಂತ ಕರೀರಿ, ದೊಡ್ಡದಂತ ಯಾಕೆ ಒಪ್ಪಬೇಕು ಅಂತ ಅರ್ಥ ಇಲ್ಲ ಅಂತ. ಪದ ಅರ್ಥನೇ ಆಗಿಲ್ಲ ಅವನಿಗೆ. ಅದಕ್ಕೆ ಅಮೃತ ಕೊಡದೆ ಸಾಯಬಾರದು ಅಂತ ಏನಿದೆ ಅಂತ ಕೇಳಿದರೆ ಅಮೃತ ಶಬ್ದಕ್ಕೆ ಅರ್ಥನೇ ಅಲ್ಲ. ಅಮೃತ ಕುಡಿದ ಮೇಲೆ ಸತ್ರ ಅಮೃತನೇ ಅಲ್ಲ. ವಿಷ ಕುಡಿದ್ರೆ ಅವರು ಸಾಯದೆ ಅಲ್ಲದ ವಿಷ ಎಲ್ಲರೂ ಕುಡಿತಾರೆ. ವಿಷ ಕೊಲ್ಲ ಶಕ್ತಿ ಇರೋದಕ್ಕೆ ಕುಡಿಬಾರದು ಅಂತ ಹೇಳೋದು. ವಿಷ ಕುಡಿತೀರಿ ಪರವಾಗಿಲ್ಲ ಅಂತ ಹೇಳಿದರೆ ಸಾಧ್ಯನಾ? ಅದು ಅದಕ್ಕೆ ಪದ ಅರ್ಥ ಆಗದೆ ಇದ್ದವರು ಪ್ರಶ್ನೆ ಕೇಳ್ತಾರೆ ಅಂತ ಅರ್ಥ. ದೈವಿ ಅನ್ನೋ ಪದ, ದೇವ ಅನ್ನೋ ಪದ, ಅದೆಲ್ಲ ಮೋಹ. ಅರ್ಥ ಆಗಿಲ್ಲ ಅದು ಏನೇನೋ ಮಾತಾಡ್ತಿರ್ತಾರೆ. ದೇವ ಶಬ್ದಾರ್ಥೋ ನಿರುಕ್ತ ಸೃಷ್ಟಿ. ನಿರುಕ್ತ ಅಂದ್ರೇನು? ಅವಯವಶಃ ಅರ್ಥ ಹೇಳಿದಾಗ ನಿರುಕ್ತ. ಸೃಷ್ಟ್ಯಾದಿಷ್ಟ ಸಾ ಕ್ರೀಡಾಚ. ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಒಂದು, ಕ್ರೀಡೆಯಾಗಿ ಮಾಡ್ತಾನೆ ಇನ್ನೊಂದು. ಎರಡು ಗ್ರೇಟೆ. ಸೃಷ್ಟ್ಯಾದಿಗಳನ್ನು ಒಬ್ಬನೇ ಮಾಡೋದು ಎಲ್ಲ ಕಾಲಕ್ಕೆ ಮಾಡೋದೇ ಭಾರಿ ಗ್ರೇಟು. ಜೊತೆಗೆ ಎಫರ್ಟ್ಲೆಸ್ ಮಾಡೋದು ಇನ್ನೂ ಗ್ರೇಟ್. ಅದು ಅಂಥವನ ಹೆಂಡತಿ ಅಂದಮೇಲೆ ಹೇಗಿರಬೇಕು? ಪ್ರಥಮಾಧಿಪತೇನ. ಉದಾಹರಣೆಗೆ ಏನು ಮಾಡ್ತೀವಿ, ಅಪಾಯಿಂಟೆಡ್ ಅಂದರೆ ಇವತ್ತು ನಾಳೆ ಅವನು ಟ್ರಾನ್ಸ್ಫರ್ ರಿಟೈರ್ ಆಗ್ತಾನೆ ಅಂತ ಅರ್ಥ. ಫಾರ್ ಎವರ್ ಇದ್ರೆ ಏನು ಮಾಡ್ತಾನೆ ಅವನು? ಪ್ರೊಪ್ರೈಟರ್ ಅಪಾಯಿಂಟೆಡ್ ಅಲ್ಲ, ಏನವನು ತಾನೇ ಅವನು ಇದು ಮಾಡಿದ ಓನರ್ ಅವನು. ಆದ್ದರಿಂದ ಮಹಾ ಪರಮಾತ್ಮ ಓನರು. ಅವ್ರ ಹೆಂಡತಿ ಅಂದಮೇಲೆ ಏನು ಚಾನ್ಸ್ ಇಲ್ಲ, ಇನ್ನೊಬ್ರು ಬಂದಾಗ ಸರಿ ಮಾಡ್ಕೋತೀವಿ ಅಂತ ಹೇಳಾಗಿಲ್ಲ. ಇವ್ರು ಯಾವ ಪರ್ಮನೆಂಟ್ ಆದ್ರಿಂದ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ರು ಬಂದು ಅವ್ರ ಕೈಯಲ್ಲಿ ಇವ್ರು ಕರೆಯುತ್ತಾರೆ, ಈ ಜಡ್ಜ್ ಸರಿ ಇಲ್ಲ, ಬೇರೆ ಭಿನ್ನ ಸಿಡಿಗಿಂದ ಸೇನ್ ಮಾಡೋದು ಮಾಡ್ತಾರೆ. ಅದೆಲ್ಲ ಲಾಯರ್ಗಳಿಗೆ ಗೊತ್ತಿರ್ತದೆ. ಅದು ಯಾರಿದ್ದ ಕೆಲಸ ಆಗುತ್ತೆ, ಗೊತ್ತು ಸರಿ ಇಲ್ಲ ಆದರೆ ತಮಗೆ ಬೇಕಾದವರಲ್ಲ ಅಂತ ಅರ್ಥ. ಅದರಿಂದ ಅದು ಅದು ಭಾರಿ ಸ್ಟ್ರಿಕ್ಟ್ ಇರ್ತಾನೆ, ಆ ಥರ ವ್ಯವಹಾರ ಮಾಡ್ತಾನೆ. ಆದರೆ ಅವನೊಬ್ಬರು ಯಾವಾಗಲಿದ್ದರೆ ಏನು ಮಾಡೋಂಗಿಲ್ಲ. ಸಾ ಕ್ರೀಡಾ ಸೃಷ್ಟ್ಯಾದಿ ಮಾರ ಕಾರ್ಯ, ಸೃಷ್ಟ್ಯಾದಿ ಕಾರ್ಯ ಕ್ರೀಡೆ. ಸಾ ಅಂದರೆ ಕಾರ್ಯ. ಪ್ರಥಮಾಧಿಪದೇನ ಸ್ಥಿತ್ಯಾದೇ ಸಂಗ್ರಹ, ದ್ವಿತೀಯೇನ ವಿಜಿಗೀಷಾದೇಹೇ. ಪ್ರಥಮದ ಎರಡು ಪಾದಿ ಇದೆ, ಸೃಷ್ಟ್ಯಾದಿ ಅಂತ ಒಂದು, ಕ್ರೀಡಾದಿ ಅಂತ ಒಂದು. ಅದಕ್ಕೆ ಪ್ರಥಮ ಆದಿ ಆದಿಪದ ಅಂತ ಕರೆದು. ಪ್ರಥಮ ಆದಿಪದಕ್ಕೆ ಏನರ್ಥ ಅಂದರೆ ಸೃಷ್ಟಿ ಶಬ್ದದಿಂದ, ಕ್ರೀಡಾ ಶಬ್ದದಿಂದ ವಿಜಿಗೀಷಾದಿಗಳನ್ನು ತಗೋಬೇಕು. ಹೀಗೆಲ್ಲ ಅರ್ಥನೂ ಕೊಡುತ್ತೆ ಅಂತ ಹೇಳಿದರು. ಕ್ರೀಡಾದಿಮತ್ವೇನ ಅತಿಶಕ್ತಿ ನಾ ಸಿದ್ಧ್ಯತಿ ಇತಿ ಕ್ರೀಡಾ ವ್ಯಾಖ್ಯಾತ. ಕ್ರೀಡಾದಿಮತ್ವೇನ ಅತಿಶಕ್ತಿ ನಾ ಸಿದ್ಧ್ಯತಿ ಅಂತ ಯಾವಾಗ ಹೇಳ್ತೀರಿ ನೀವು? ಈ ಅರ್ಥ ಗೊತ್ತಾಗದೂ ಹೇಳ್ತೀರಿ, ಗೊತ್ತಾದ್ಮೇಲೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೇವಶಬ್ದಶ್ಚ ಕ್ರೀಡಾದಿಮತ್ವ ಅರ್ಥ ಕುತಃ ಇತ್ಯತಃ ತಥಾ ಹಿ. ಅದಕ್ಕೆ ಈ ಅರ್ಥ ಇಲ್ಲಿಂದ ಮಾಡಿದ್ರಿಂದ ಕೋಟ್ ಮಾಡಿದರು ಧಾತುಕೋಶನ. ದೇವಶಬ್ದೇ ಯಾ ಪ್ರಕೃತಿ ತದರ್ಥಮಿತ್ಯರ್ಥ. ಪ್ರತ್ಯಯಸ್ತು ಇಗುಪಥ ಲಕ್ಷಣಸ್ಯ ಕಸ್ಯ ಬಾಧಕ ಪಚಾದ್ಯಚ ದೈವಿ ಇತ್ಯನೇನ ನಿರಾಕಾಂಕ್ಷತ್ವಾತ್ ಮಮ ಇತಿ. ಈ ಪ್ರತ್ಯಯ ಬಂತು ಯಾರಿಗೆ ದೈವಿ ಅಂತ ಕೇಳಿದರೆ ಮಮ ಅಂತ ಹೇಳಿದ. ದೈವಿ ದೇವರೋ ದೇವನ ಅಧೀನ ದೈವಿ ಅಂತ ಹೇಳಿಬಿಟ್ಟು ಆ ದೇವ ಯಾರು ಅಂದರೆ ಮಮ ನಾನೇ ದೇವರು ಅಂತ ಕೃಷ್ಣ ಹೇಳ್ತಾನೆ. ನಾನು ದೇವರು ನನ್ನ ಅಧೀನ, ಅದಕ್ಕೆ ದೈವಿ ನನ್ನ ಅಧೀನದಲ್ಲಿದ್ದಾಳೆ. ಮೊದಲೇ ಹೇಳ್ದ ದೈವಿ ಹೇಷ ಗುಣಮಯಿ ಅಂತ ಅಷ್ಟೇ ಹೇಳಿಬಿಟ್ಟ. ಆಮೇಲೆ ಮಮ ಅಂತ ಕರೆದ, ಮಮ ಅಂತ ಕರೆದಿದ್ದರಿಂದ ಆ ದೇವರು ನಾನೇ ಅಂತ ಪರಮಾತ್ಮ ಕನ್ಫರ್ಮ್ ಮಾಡ್ತಿದ್ದ. ತಸ್ಯವ ವ್ಯಾಖ್ಯಾನಾರ್ಥಮ ವ್ಯಾಖ್ಯಾತಮೇತದಿತಿ ಭಾವ. ಅದು ಹೇಳೋದಕ್ಕೋಸ್ಕರ ಇದು ಬಂದಿದೆ ಅಂತ ತಾತ್ಪರ್ಯ. ಅದು ಅಲ್ಲಿಗಿರಲಿ, ನಾಳೆ ದಿವಸ ಅವ್ರ ಮುಂದಿನ ಭಾಗ. ಅದಿಷ್ಟು ಇನ್ನೂ ಅನೇಕ ಕೊಟೇಶನ್ ಕೊಡ್ತಾರೆ. ದುರ್ಗಾನೇ ಯಾಕೆ ಆಗಬೇಕು, ಮಹಾಲಕ್ಷ್ಮಿ ಯಾಕೆ ಆಗಬೇಕು ಅಂದರೆ ಆಧಾರಗಳು ಕೊಡ್ತಾರೆ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಚಂತಿ ಯಂ ಸೂರಯಃ ತೇಜೋ ವಾರಿ.